నిరస్తపుహకం సత్యం పరం ధీమహి సృష్టిస్థిత్యప్యయేహాని తిరిచితమో బంధమోక్షాశ్చ యస్మాత్ అస్య శ్రీ బ్రహ్మరుద్ర ప్రభృతి సుర నర ద్వీష శత్రాత్మకస్య విష్ణుర్వస్తా సమస్తాః సకల గుణ నిధి సర్వ దోష వ్యపేత పూర్ణానందో అవ్యయోయో గురురపి పరమః చింతయే తం మహాంతం నా పరిరషంతి కేచిత్ అపవర్గమపి ఈశ్వర పరమాత్మ కెలవరు మోక్ష కొట్టు బేడ బేకు అంత కెడదే ఇల్ల అట్టు నేను భక్తి మాడతారు. చరణ సరోజ హంస కుల సంఘ విసృష్ట గృహాహ నిన్న చరణ సరోజ హంస కుల చరణ సరోజ అంతకంతా హంస కులవల్లి ఆసక్తరాగిబిట్టు తమ మనే మఠాల విడి బందిరుతారె అవరు ఏను కొట్టరు బేకాగిల్ల. తదనుపథం కులాయమిదం ఆత్మసహృత్ ప్రియవచ్చరంతి తథా ఉన్ముఖ త్వయి హితే ప్రియే ఆత్మని చ ఈశ్వరస్య చరణేతి అదాగిత్తల అభిముఖాః చరణ సరోజ సేవినాం హంసానాం సన్యాసినాం కులస్య సమూహస్య సంఘేన సేవాలక్షణేన విశిష్ట గృహాః. ఇది హంస శబ్దకు ఒక శ్లేషాలంకారం అయితే చరణ సరోజ అదకు హంస ಪರಮಾತ್ಮನ ಪಾದ ಕಮಲದ ಹತ್ರ ಹೋಗೋದು ಯಾವುದು ಹಂಸ ಪಕ್ಷಿ. ಹಂಸಗಳಿಗೆ ಮುಖ್ಯವಾದ ಆಹಾರ ಕಮಲ ಅಂತ ಗೊತ್ತಾಯ್ತಾ ಅಲ್ಲಿಗೆ ಹೋಗುತ್ತೆ. ಇಲ್ಲಿ ಹಂಸ ಶಬ್ದಕ್ಕೆ ಪಕ್ಷಿ ಅಂತ ಒಂದು ಇನ್ನೊಂದು ಪರಮ ಯತಿಗಳು ಪರಮಾತ್ಮ ಸದಾಕಾಲ ಪರಮಾತ್ಮ ಇದು ಹಂಸ ಕಮಲ ಹಂಸ ಪರಮ ಹಂಸರಿಗೆ ಪಾದ ಕಮಲ ಅವ್ರಿಗೆ ಕಮಲನೇ ಬೇರೆ ಕಡೆ ಇಷ್ಟ ಇಲ್ಲ ಅವರಿಗೆ. ಅದಕ್ಕೆ ವಿಶಿಷ್ಟ ಗೃಹಾಹ ಎಲ್ಲ ಬಿಟ್ಟು ಬಂದುಬಿಡ್ತಾರೆ. ಗೃಹಂತಿ ತಕ್ತಂನ ಮುಂಚಂತೀತಿ ಅದು ಸ್ವಾರಸ್ಯ. ಮತ್ತೆ ಒಂದು ಹಿಡಿತಾರೆ, ಹಿಡಿದ ಮೇಲೆ ಬಿಡದಂತೆ ಹಿಡಿತಾರೆ. ಅದು ದೇವ್ರ ಪಾದನ ಹೇಗೆ ಹಿಡಿತಾರೆ ಅಂದರೆ ಮತ್ತೆ ಬಿಡೋದು ಬೇರೆದನ್ನ ಬಿಟ್ಟು ಬಿಡ್ತಾರೆ. ದೇವ್ರ ಪಾದ ಹಿಡಿತಾರೆ ಫಸ್ಟ್ ಪಾಯಿಂಟ್ ಅದು. ಸೆಕೆಂಡ್ ಹಿಡಿದ ಮೇಲೆ ಮತ್ತೆ ಬಿಡೋದಲ್ಲ ದೇವ್ರ ಪಾದನ, ಅಷ್ಟು ಗಟ್ಟಿಯಾಗಿ ಹಿಡಿದು ಬಿಡ್ತಾರೆ. ಅದರಿಂದಾಗಿನೇ ಅದೇ ಪ್ರಮಾಣಂ ಕುರು ಮಾನಸ ಮೀಶಪದೆ. ಇದಕ್ಕದಲ್ಲಿ ಯತಿಗಳು ಅಂದರೆ ಸರಿಯಾದ ರೀತಿ ಸನ್ಯಾಸ ತಗೊಳ್ಳೋರೆಲ್ಲ ಆ ಸ್ಟೇಜಲ್ಲಿ ಸನ್ಯಾಸ ತಗೊಳ್ಬೇಕು ಅಂತ ಅರ್ಥ. ಸನ್ಯಾಸ ತಗೊಳ್ಬೇಕಾದ್ರೆ ಆ ಸ್ಟೇಜ್ ರೀಚ್ ಆಗಿರಬೇಕು, ಅದು ಇಲ್ಲದ್ರೆ ಸನ್ಯಾಸಕ್ಕೆ ಅರ್ಹತೆಯೇ ಬರೋದಿಲ್ಲ. ತಥೇನಂ ಮುಖ್ಯ ತಥೆಯ ಎನೇನ ಸುಸದಾಶ್ರಯ ಇತಿ ವಿವೃತ್ತಂ. ಅವರೆಲ್ಲ ಎಂಥವ್ರು ಅಂದರೆ ಸುಸದಾಶ್ರಯರು. ಸದಾಶ್ರಯ ಅಂದರೆ ಯಾವ ಆಶ್ರಯ ಹಿಡ್ಕೊಂಡ್ರು ಕೂಡ ಅದು ಬಿಟ್ಟವರ ಆಶ್ರಯ. ದೇವ್ರ ಹಿಡ್ಕೊಂಡ್ಬಿಟ್ಟೆ ಸದಾಶ್ರಯ, ಗಟ್ಟಿಮುಟ್ಟಾದ ಆಶ್ರಯ. ಆ ಬ್ರಹ್ಮ ಭವನ ಲೋಕಃ ಪುನರಾವರ್ತಿ ನೋಚನ ಮಾಮುಪೇತ್ಯತ ಕೌಂತೆಯ ಪುನರ್ಜನ್ಮ ನವಿದ್ಯತೆ. ಅದು ಸದಾಶ್ರಯ ಅಂದ್ರೆ ಅದೇ. ಕಿಂಚ ತ್ವದನುಪಥಂ ತ್ವನ್ಮಾರ್ಗ ಅನುಕೂಲ ಮಾರ್ಗಂ ತ್ವತ್ಪ್ರಾಪ್ತಿ ಅನುಸಾರಿತ್ವಾತ್ ಇದಮಾತ್ಮನಃ ಸ್ವಸ್ಯ ಸುಹೃದ ಸುಹೃದ ಅನಿವಿತ್ತ ಬಂಧುಭೂತಂ ಕುಲಾಯಂ ಶರೀರಂ ಪ್ರಿಯವತ್ ಶರೀರವತ್ ಚರಂತಿ ಪಶ್ಯಂತಿ. ಆದರೆ ಅವರ ದೇಹ ಬಿಡೋದಿಲ್ಲ. ಯಾತಕ್ಕೆ ಗೊತ್ತಾ? ನಿನ್ನ ಸೇವೆಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ದೇಹ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇದು ಭಾರಿ ಇಂಪಾರ್ಟೆಂಟ್. ಕೆಲವರಿರ್ತಾರೆ ರಿಸೈನ್ ಮಾಡಿಬಿಡ್ತಾರೆ, ಪವರ್ ಹೋಯ್ತು ಅವನಿಗೆ, ಈಗಾಗಲೇ ಏನು ಕೆಲಸ ಮಾಡಕ್ಕೆ ಬರೋದಿಲ್ಲ. ಅಧಿಕಾರದಲ್ಲಿದ್ದಾಗ ಏನು ಉಪಯೋಗ ಇತ್ತು ಅವನಿಗೆ? ಅದರಿಂದ ಒಳ್ಳೆ ಕೆಲಸ ಮಾಡಕ್ಕೆ ಬರುತ್ತೆ. ಅದಕ್ಕೆ ನಮ್ಮ ಸಾಧಾರಣ ಶರೀರ ಮನೆಯೆಲ್ಲ ಬಿಟ್ಟುಬಿಟ್ರು, ದೇಹನೇ ಬಿಟ್ಟು ಹೋಗ್ಬಿಡೋದು ಅಂತ ಕೇಳಿದ್ರೆ ದೇಹ ಬಿಡೋದಿಲ್ಲ, ಬಿಟ್ಟರೆ ಏನಾಗುತ್ತೆ? ಸಾಧನೆ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಪ್ರಿಯವತ್ ದೇಹವನ್ನು ಮಾತ್ರ ಅದು ಸಾಧನ ಶರೀರವಿದ್ದು ನೀ ದಯದೇ ಕೊಟ್ಟದ್ದು. ಶರೀರ ಸಂರಕ್ಷಣೆ ಯಾತಕ್ಕೆ ಮಾಡ್ಕೋಬೇಕು ಅಂದರೆ ದೇವರನ್ನ ಸೇವೆ ಮಾಡೋಕ್ಕೆ ಅನುಕೂಲವಾಗುತ್ತೆ ಅನ್ನೋ ಕಾರಣಕ್ಕೆ ಮಾಡ್ಕೋಬೇಕು, ಹೊರತು ಬೇರೆ ದೃಷ್ಟಿಯಲ್ಲ. ಅರ್ಥ ಆಯ್ತಾ? ಅದಕ್ಕೆ ದೊಡ್ಡ ದೊಡ್ಡ ಅಧಿಕಾರ ಬ್ರಹ್ಮದೇವರು ಯಾತಕ್ಕೆ ಅಧಿಕಾರ ಒಪ್ಪಿದ್ರೆ ಆಗಿದ್ರೆ ಗೊತ್ತಾಯ್ತು ಎಷ್ಟು ಅನುಗ್ರಹ ಮಾಡ್ಬೋದು ಲೋಕಕ್ಕೆ. ಅದಕ್ಕೆ ಒಪ್ಪಿದ್ರೆ ಹೊರತು ಅದು ತಮಗೆ ಖುಷಿ ಇದಕ್ಕಲ್ಲ, ಪ್ರತಿಷ್ಠೆಗೋಸ್ಕರ ಒಪ್ಪಿದ್ದಲ್ಲ. ಅದನ್ನು ಒಪ್ಪಿದ್ದು ದೇವರ ಸೇವೆ ಮಾಡೋಕ್ಕೆ ಒಳ್ಳೆ ಚಾನ್ಸ್ ಇದೆ ಅಂತೇಳಿ. ಇಂದ್ರ ಕಾಲಕ್ಕೆ ಇವೆಲ್ಲ ದೇವತೆಗಳಲ್ಲಿ ತಪಸ್ಸು ಮಾಡಿ ಇಂದ್ರ ಪದವಿ ಬೇಕು ಅಂತ ಹೋಗ್ತಾರೆ, ದಿಕ್ಪಾಲಕ ಪದವಿ ಬೇಕು ಅಂತ ಹೋಗ್ತಾರೆ, ಶೇಷ ಪದವಿ ಬೇಕು ಅಂತ, ರುದ್ರ ಪದವಿ ಬೇಕು ಅಂತ ಹೋಗ್ತಾರೆ. ನಮಗೆ ಅನಿಸುತ್ತೆ ಮಹಾಪರೇಶು ಕದಾಚಾರ ಅಂತ ಹೇಳೋದು, ಅವ್ರ ಪದವಿ ಕೇಳೋದು ಏನು ವಿರುದ್ಧ ಆಯ್ತಲ್ಲ ಅಂತ ಕೇಳಿದರೆ, ಅವ್ರ ಸೇವೆಗೋಸ್ಕರ ಕೇಳಿದ್ರೆ ವಿರುದ್ಧ ಆಗಲಿಲ್ಲ. ಅರ್ಥ ಆಯ್ತಾ? ಈಗ ಸೇವೆಗೋಸ್ಕರ ಕೇಳಿದಾಗ ಏನಾಯ್ತದ? ದೇವ್ರ ಪೂಜೆ ಹೂ ಕೊಡಿ, ಗ್ರೇಟ್, ಅದು ನಮಗೆ ಕೊಡಿ ಹೋಗಲಿಲ್ಲ. ಅದಕ್ಕೆ ಕೊಡಿ, ಇದ್ಯಾಕೆ ಕೊಡಬೇಕು ಅಂತ ಕೇಳ್ತಾರೆ. ವ್ಯರ್ಥ ಆಗುತ್ತೆ, ದೇವರಿಗೆ ಕೊಟ್ಟರೆ ಸಾರ್ಥಕ ಆಗುತ್ತೆ. ಅರ್ಥ ಆಯ್ತಾ? ಒಂದೇ ಒಂದು ಪದಾರ್ಥ ಬೇಕು, ಬೇಕು ಬೇಡ ಅನ್ನೋದ್ರ ಮೇಲೆ ಯಾವಾಗ ಮಹತ್ವ ಬರುತ್ತೆ ಅಂದರೆ ಯಾವುದಕ್ಕೋಸ್ಕರ ಅದು ಇಂಪಾರ್ಟೆಂಟ್. ಯಾವ ಪರ್ಪಸ್ಸಿ ಬೇಕು ಅಂತ ಕೇಳ್ತೀರಿ, ಅದು ಮಹಾಪರೇಶು ಕದಾಚರಣೆ. ಗೊತ್ತಾಯ್ತಾ? ನೀವು ಭಾರಿ ದೊಡ್ಡ ಪದಾರ್ಥ ಕೇಳಿದ ಅದು ದೇವರ ಸೇವೆಗೋಸ್ಕರ, ಫಲ ಕೇಳಲೇ ಇಲ್ಲ. ಚಿಕ್ಕ ಪದಾರ್ಥ ಕೇಳಿದ ಸ್ವಾರ್ಥಕ್ಕೋಸ್ಕರ, ಏನು ಫಲ ಕೇಳ್ತಾನೆ ಅಂತ ಶುರುವಾಯ್ತು. ಅರ್ಥ ಆಯ್ತಾ? ಈಗ ಸ್ವಾರ್ಥಕ್ಕೋಸ್ಕರ ಎಷ್ಟು ಚಿಕ್ಕದು ಕೇಳಿದ್ರು ಕೂಡ ಅದು ಬಂಧಕ, ದೇವರಿಗೋಸ್ಕರ ಎಷ್ಟು ದೊಡ್ಡದು ಕೇಳಿದ್ರು ಕೂಡ ಏನಲ್ಲ ಅದು ಮೋಚಕ, ಬಂಧಕನೇ ಆಗೋದಿಲ್ಲ. ಅದಕ್ಕೋಸ್ಕರ ಪ್ರಿಯವಚ್ಚರಂತಿ ಅನೇನ ಸುಸಾಯಿತಿ ಕಿಂಚ ತ್ವದನುಪಥಂ ತ್ವನ್ಮಾರ್ಗ ಅನುಕೂಲ ಮಾರ್ಗಂ ತ್ವತ್ಪ್ರಾಪ್ತಿ ಅನುಸಾರಿತ್ವ ನಿನಗೆ ಅನುಕೂಲವಾದ ಸೇವೆ ಮಾಡೋದಕ್ಕೆ ನಿನ್ನ ಪ್ರಾಪ್ತಿಗೆ ಅನುಕೂಲವಾಗಿರೋದ್ರಿಂದ ಸ್ವಸ್ಯ ಸುಹೃದ ನಿಮಿತ್ತ ಬಂಧುವು ಉತ್ತಮ ಕುಲಾಯಂ ಶರೀರಂ. ಈ ಶರೀರ ಎಂಥದ್ದು ನಿಮಿತ್ತ ಬಂಧು ಇದ್ದಾಗಿದೆ ನಮಗೆ. ಪ್ರಿಯವತ್ ಶರೀರವತ್ ಚರತಿ ಪಶ್ಯಂತಿ, ತಮ್ಮ ಶರೀರ ಎಷ್ಟು ಅಷ್ಟೇ ಪ್ರೀತಿಯಿಂದ ನೋಡ್ಕೋತಾರೆ. ಶರೀರವತ್ ಸ್ವರೂಪ ದೇಹ ಹೇಗೆ ನೋಡ್ಕೋತಾರೋ ಹಾಗೆ ನೋಡ್ಕೋತಾರೆ. ಪ್ರಿಯೇ ಸರ್ವತಃ, ಪ್ರಿಯ ಅಧಿಕಾರದಲ್ಲಿ ಇದ್ದವನಿಗೆ ಅಧಿಕಾರ ಇವತ್ತು ನಾಳೆ ಹೋಗುತ್ತೆ ಅಂತ ಹೇಗೆ ಗೊತ್ತೋ, ದೇಹದಲ್ಲಿ ನಾಳೆ ದೇಹ ಹೋಗುತ್ತೆ ಅಂತ ಗೊತ್ತಿರಬೇಕು. ಅಧಿಕಾರ ಹೋಗೋದಕ್ಕಿಂತ ಮುಂಚೆ ಹೇಗೆ ಅವನು ಸಾಧನೆ ತನ್ನ ಕೆಲಸ ಮುಗಿಸ್ಬೇಕೋ, ದೇಹ ಬಿಡೋದಕ್ಕಿಂತ ಮುಂಚೆ ಕೋಳು ಹೋಗೋದ ಮುನ್ನ ಕೋಟೆ ರಕ್ಷಿಸಬೇಕು. ಅಷ್ಟೊಳಗೆ ಸಾಧನೆ ಮಾಡಬೇಕೇ ಹೊರತು ಆಮೇಲೆ ಮನಕ್ಕೆ ಬರೋದಿಲ್ಲ. ಪ್ರಿಯೇ ಸರ್ವತಃ ಪ್ರಿಯತಮೇ ಆತ್ಮನಿ ಸರ್ವ ಸರ್ವ ಆದಾನಾದಿಕರ್ತರಿ. ಆತ್ಮ ಶಬ್ದಕ್ಕೆ ಏನರ್ಥ? ಆದಾನಾತ್ಮ ಅಂತಿದೆ. ಸರ್ವ ಆದಾನ ಕರ್ತರಿ ಎಲ್ಲಿ ಬರುತ್ತಿದೋ? ವೇದಪೀಠ ವಿರಿಂಚ ಭವ ಚಕ್ರಾದಿ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ. ಅದೇ ಆತ್ಮ ಅಂತ ಶಬ್ದಕ್ಕೆ ಅರ್ಥ. ಅದಕ್ಕೆ ಹೇಳೋದಕ್ಕೆ ಆದಾನಾದಿ ಪ್ರಿಯವತ್ ಆದಾನಾದಿ ಕರ್ತರಿ ತ್ವಯಿ ತಥಾ ಹಿತೇ ತತ್ ಪ್ರಾಪ್ತ ಆಪತ್ ಪರಿಹಾರೋ ಉನ್ಮುಖ ಅಭಿಮುಖಾಹ. ಅದಕ್ಕೋಸ್ಕರನೇ ಅದರ ಆಪತ್ತೇನು ಬಂದಿರುತ್ತದೆ ಅದೆಲ್ಲ ಕೂಡ ನೀನು ಪರಮಾತ್ಮನಾದ್ರಿಂದಾಗಿನೇ ತ್ವಯಿ ತಥಾ ಹಿತೇ ಸದಹಿತವಾಗಿ ಆತ್ಮನಾಗಿ ಸರ್ವಾದಾನ ಕರ್ತವಾಗಿ ನೀನೀತಿ. ತತ್ಪ್ರಾಪ್ತ ಆಪತ್ ಪರಿಹಾರೇಣ ಉನ್ಮುಖ ಅಭಿಮುಖಾಹ. ಪರಮಾತ್ಮನ ಹೊಂದಿದ ಮೇಲೆ ಏನಾಗ್ತಾರೆ ಅವರು? ಅಭಿಮುಖ, ಇನ್ನೂ ವಿಶೇಷ ಅಭಿಮುಖರಾಗ್ತಾರೆ. ಮೊದಲು ಅಭಿಮುಖರು, ಆಮೇಲೆ ಅಭಿಮುಖರು. ಮೊದಲು ಪ್ರಾಪ್ತಿಗೋಸ್ಕರ ಅಭಿಮುಖರು, ಆಮೇಲೆ ಪ್ರಾಪ್ತಿ ಆದ್ಮೇಲೆ ಅಭಿಮುಖರಾಗಿರ್ತಾರೆ. ಸರ್ವದಾ ಜ್ಞಾನಿಗಳಿಗೆ ನೀನು ಒಬ್ಬನೇ ಗುರಿ ಎಂಬುದನ್ನು ಆ ರೀತಿ ಸ್ತೋತ್ರ ಮಾಡಿ ಹೇಳಿದರು. ನಾ ಪರಿಲಷಂತಿ ಕೇಚಿತ್ ಅಪವರ್ಗಮಪಿ ಈಶ್ವರತೆ ಚರಣ ಸರೋಜ ಹಂಸಕುಲ ಸಂಘ ವಿಸೃಷ್ಟ ಗೃಹಾಹ. ತದನುಪಥಂ ಕುಲಾಯ ವಿಧಂ ಆತ್ಮಸಹೃತ್ ಪ್ರಿಯವತ್ ಚರಂತಿ ತಥಾ ಉನ್ಮುಖಾಹ ತ್ವಯಿ ಹಿತೇ ಪ್ರಿಯೇ ಆತ್ಮನಿ ಚ. ತ್ವಯಿ ಹಿತೇ ಪ್ರಿಯೇ ಆತ್ಮನಿ, ನೀನು ಹಿತನಾದವನು, ಪ್ರಿಯನಾದವನು, ಆತ್ಮನಾದವನು, ಸ್ವಾಮಿಯಾದವನು. ಅದಕ್ಕೆ ಅನುಕೂಲವಾಗುತ್ತೆ ಅಂತ ಪ್ರಿಯವಚ್ಚರಂತಿ ತದ ಪ್ರೀತಿಯಿಂದ ನೋಡ್ಕೋತಾರೆ ದೇಹಾದಿಗಳನ್ನು. ಆರೋಗ್ಯ ರಕ್ಷಣೆ ಯಾತಕ್ಕೆ ಬೇಕು, ಸಕಾಲಕ್ಕೆ ಭೋಜನ ಯಾತಕ್ಕೆ ಮಾಡ್ತಾರೆ ಅಂದರೆ ದೇಹನ ಮೇಂಟೈನ್ ಮಾಡಿದಷ್ಟು ಕೂಡ ಏನಾಗುತ್ತೆ, ವೆಹಿಕಲ್ ಮೇಂಟೈನ್ ಸರಿಯಾಗಿ ಮಾಡಿದರೆ ನಮ್ಮ ಜರ್ನಿ ಪ್ರಾಬ್ಲಮ್ ಆಗೋದಿಲ್ಲ. ವೆಹಿಕಲ್ ಮೇಂಟೆನೆನ್ಸ್ ಇಲ್ಲದೆ ಹೋದರೆ ಜರ್ನಿ ಎಲ್ಲೆಲ್ಲೋ ಸ್ಟಾಪ್ ಆಗಿಬಿಡುತ್ತೆ. ದೇಹ ಸರಿಯಾಗಿತ್ತು ಅಂದರೆ ಸಾಧನೆ ಮಾಡೋದು ಭಾರಿ ಸುಲಭ. ಅದಕ್ಕೆ ದೇಹ ರಕ್ಷಣೆಗೆ ಬಹಳ ಮಹತ್ವ ಕೊಡೋದು ಕೂಡ ಅದು ಸಕಾಮಕರ್ಮ ಅನಿಸೋದಿಲ್ಲ. ಏನನ್ನಿಸುತ್ತದೋ ನಿಷ್ಕಾಮಕರ್ಮನೇ, ದೇವರ ಸೇವೆ ಉಪಯೋಗಿಸಿದಾಗ, ಇಲ್ಲದೆ ಹೋದರೆ ವೇಷ್ಟ್. ನಚರಮಂತ್ಯ ಹೋ ಅಸದುಪಾಸನೆಯ ಆತ್ಮಹನೋ ಯದನುಶಯ ಭ್ರಮಂತಿ ಅಭವಾಹ ಕುಶರೀರ ಭೃತಃ ನಿಭೃತ ಮೋಕ್ಷ ಹೃದಯೋ ಹೃದಯ ಯೋಗ ಯುಜೋ ಹೃದಯ ಮುನಯ ಉಪಾಸತೆ ತದರಯೋಪಿ ಯಯುಹು ಸ್ಮರಣ. ಇದು ಆಚಾರ ಕೋಟ್ ಮಾಡಿರೋ ವಾಕ್ಯ, ಅದು ಈಶಾವಾಸ್ಯದಲ್ಲಿ ಕೋಟ್ ಮಾಡ್ತಾರೆ. ಇದನ್ನು ಎಲ್ಲಿ ನೆನಪಿದೆಯಾ? ಅಸುರ್ಯಾನಾಮತೆ ಲೋಕ ಹೇಳಬೇಕಾದ್ರೆ ಅಸುರೇ ಪ್ರಾಪ್ಯತಮತ್ವಾತ್ತು ಅಸುರ ಅಂತ ಕರೆದಿದ್ದಾರೆ. ಅದಕ್ಕೆ ವಾಕ್ಯ ಕೋಟ್ ಮಾಡ್ತಾರೆ. ಅಸುರರು ಅಂದ್ರೆ ಏನು? ನಚ ರಮಂತ್ಯ ಹೋ ಅಸದುಪಾಸನೆಯ ಆತ್ಮಹನಃ. ಅವರೆಲ್ಲ ಕೂಡ ನಚ ರಮಂತಿ, ಸುಷ್ಟು ರಮಣ ವಿರುದ್ಧತ್ವಾತ್ ಅಸುರಾಹ. ಸುಷ್ಟು ರಮಂತೆ ಇತಿ ಸುರಾಹ, ನರಮಂತೆ ಇತಿ ಅಸುರಾಹ. ಅದನ್ನು ಹೇಳೋದಕ್ಕೆ ಈ ವಾಕ್ಯ ಕೋಟ್ ಮಾಡಿರೋದು. ನಚ ರಮಂತ್ಯ ಹೋ ಅಸದುಪಾಸನೆಯ ಆತ್ಮಹನಃ. ಅಯೋಗ್ಯರೆಲ್ಲ ಏನು ಮಾಡ್ತಾರೆ ಗೊತ್ತಾ? ಅವರು ಅಸದುಪಾಸನೆ ಮಾಡ್ತಾರೆ. ಅಸದುಪಾಸನೆ ಅಂದರೆ ಎರಡು ಅರ್ಥ ಅದಕ್ಕೆ. ಒಂದು ಅರ್ಥ ಏನೋ, ಅಸದುಪಾಸನೆ ಅಂದರೆ ತಪ್ಪಾಗಿ ಉಪಾಸನೆ ಮಾಡ್ತಾರೆ. ಒಳ್ಳೆಯದನ್ನು ಕೆಟ್ಟದ್ದು ಅಂತ ತಿಳ್ಕೋತಾರೆ, ಕೆಟ್ಟದನ್ನು ಒಳ್ಳೆಯದು ಅಂತ ತಿಳ್ಕೋತಾರೆ, ಇದು ಅಸದುಪಾಸನೆ. ಅಥವಾ ವಿಶ್ವಂ ಮಿಥ್ಯಾಯಿತಿ ಉಪಾಸನೆಯ, ಜಗತ್ತು ಅಸದ್ದು ಉಪಾಸನೆ ಮಾಡ್ತಾರೆ, ಆದ್ದರಿಂದ ಹಾಳಾಗಿ ಹೋಗ್ತಾರೆ. ಡೈರೆಕ್ಟ್ ಖಂಡನೆ ಅದು. ಅಸತ್ತು ಅಂತ ಉಪಾಸನೆ ಮಾಡಿದರೆ ಏನು ಸಾಧನೆ ಮಾಡೋಕ್ಕೆ ಬರುತ್ತೆ? ಇದೆಲ್ಲ ಸುಳ್ಳು ಸುಳ್ಳು, ಏನು ಸಾಧನೆ ಮಾಡೋಕ್ಕೆ ಬರುತ್ತಾ? ಸತ್ಯ ಅಂತ ಹೇಳಿದ್ರು ಸಾಧನೆ ಮಾಡೋಕ್ಕೆ ಬರುತ್ತೋ, ಸುಳ್ಳು ಅಂತ ಹೇಳಿ ಸಾಧನೆ ಮಾಡೋಕ್ಕೆ ಬರುತ್ತೋ? ಇವರೆಲ್ಲ ಊಟ ಕೂಡಿಸಿದ್ದಾರೆ, ಎಲ್ಲ ಪಡಿಸಿದ್ದಾರೆ. ಇದೆಲ್ಲ ಅಸತ್ತು ಅಂದರೆ ಯಾರು ತಿಂತಾರೆ? ಯಾರು ಕೂಡ ಏನಂತಾರೆ ಅದನ್ನು? ಸಿಟ್ಟು ಬರುತ್ತೆ, ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ತಿಂದ ಮಾಡಿ ಬಿದ್ದಬಾರದು ಕೊಟ್ಟಿದ್ದೆ ಅಂತ ಶಾಪ ಹಾಕ್ತಾರೆ. ಅದಕ್ಕೆ ಅಸದ್ ಉಪಾಸನೆ ಮಾಡಬಾರದು ಯಾವಾಗಲೂ. ಅದು ಇನ್ನೊಂದು ಅರ್ಥ, ದೇವರನ್ನು ಅಸತ್ ಸತ್ ಅಂದ್ರೇನೋ ಸಾಧು ಗುಣಪೂರ್ಣ, ಅಸತ್ ಅಂದರೆ ನಿರ್ಗುಣ ಅಂತ ಇನ್ನೊಂದು ಅರ್ಥ. ನಿರ್ಗುಣ ಅಂತ ಉಪಾಸನೆ ಮಾಡಿದರೆ ಹಾಳಾಗಿ ಹೋಗ್ತಾರೆ. ಏಕೆ ನಿರ್ಗುಣ ಯಥಾ ಯಥಾ ಉಪಾಸನೆ ತಥೈವ ಭವತ್. ದೇವರಲ್ಲಿ ಗುಣ ಇಲ್ಲ ಅಂತ ಉಪಾಸನೆ ಮಾಡಿದ್ರೆ ಇವರು ಗುಣಗಳು ಹಾಳಾಗುತ್ತೆ, ಕೊನೆಗೆ ಗುಣ ಇಲ್ಲ ದೋಷ ಬರುತ್ತೆ. ಸೊ ದೋಷಗಳಾಗ್ತಾರೆ, ಹಾಳಾಗ್ತಾರೆ ಅಂತ ಅರ್ಥ. ದೇವರನ್ನು ಹೇಗಾಗಿ ಉಪಾಸನೆ ಮಾಡ್ತಾರೋ ಹಾಗಾಗಿ ಫಲ ಕೊಡ್ತಾನೆ. ಆದ್ದರಿಂದ ಅಸದುಪಾಸನೆಯ ಸರಿಯಾಗಿ ನೆನಪಿಟ್ಕೊಳ್ಬೇಕಿದ್ದಾನೆ. ಒಂದೇ ವಸ್ತುನೇ ದೇವರು ಉಪಾಸನೆಯೇ ಮಾಡಿಲ್ಲ, ಹಾಳಾಗಿ ಹೋಗ್ತಾರೆ, ಬಿಟ್ಟುಬಿಡಿ. ಉಪಾಸನೆ ಮಾಡಿದ, ಕೆಟ್ಟದಾಗಿ ಮಾಡಿದ, ಮತ್ತೆ ಹಾಳಾಗ್ತಾನೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗೆ ಇತ್ತಪನು ತನ್ನ. ದೇವರನ್ನು ಸದುಪಾಸನೆ ಮಾಡಬೇಕೆ ಹೊರತು ಅಸದುಪಾಸನೆ ಮಾಡಬಾರದು. ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ದುರ್ಯೋಧನ ಅಸದುಪಾಸನೆ ಮಾಡಿದ. ಏನಂತ, ಕೃಷ್ಣ ಮರಗಿದ್ದಾನೆ ಶುರುವಾಯ್ತು ಅಲ್ಲಿಂದ. ಗೊತ್ತಾಯ್ತಾ, ಕೃಷ್ಣ ಕಾಲ ಹತ್ರ ಕೊಡ್ಲೋ ತಲೆ ಹತ್ರ ಕೊಡ್ಲೋ, ದೇವರಿಗೆ ಸರ್ವತಃ ಪಾಣಿಪಾದಂ ತತ್ ಅಂತ ತಿಳ್ಕೊಂಡ ಮೇಲೆ ದೇವರ ತಲೆ ಎತ್ತುಕೊಂಡಕ್ಕ ಬೆಂಕಿನ ಎಲ್ಲಿ ಮುಟ್ಲಿ, ಮೇಲ್ ಮುಟ್ಲ ಕೆಳ ಎಲ್ಲಿ ಬಿಟ್ಟರು ಸುಡುತ್ತದು, ಮೇಲ್ಭಾಗ ಕೆಳಭಾಗ ವಿಷ ಎಲ್ಲಿಂದ ಕೊಡಿಲಿ ಅಂತ ಕೇಳಿದರೆ, ವಿಷಕ್ಕೆ ಎಷ್ಟು ಗೊತ್ತಿದೆ ದೇವರ ಬಗ್ಗೆ ಗೊತ್ತಿಲ್ವಾ? ಸೊ ಇನ್ನು ಅಸದುಪಾಸನೆ. ಮತ್ತೆ ಕೃಷ್ಣ ಮಲಗಿದ್ದಾನೆ ಮತ್ತು ನಾನು ಬಂದಿದ್ದು ನೋಡಿಲ್ಲ, ಪಾದ ಬೇರೆ ತಲೆ ಬೇರೆ, ನಾನು ಕೂಡ್ತೇನೆ, ನಾನು ರಾಜ ರಾಜ. ಎಷ್ಟು ಸೀರೀಸ್ ಆಫ್ ಎರರ್ಸ್. ಅದಕ್ಕೇನಾಯ್ತು, ಕೃಷ್ಣನ ಹತ್ರ ಹೋಗಿ ಬಂದ ತಿಂಗಳೊಳಗೆ ವಂಶ ನಿರ್ವಂಶ ಆಗೋಯ್ತು. ದೇವಸ್ಥಾನಕ್ಕೆ ಹೋದ ಪರ್ವತಿ ಪಾಠ ಪಾಪರಾದ ಅಂತಾರಲ್ಲ ಹಾಗೆ. ಆದರೆ ಯಾತಕ್ಕೆ ಅಸದುಪಾಸನೆ? ಅರ್ಜುನ ಹೋಗಿ ಬಂದ, ಒಂದು ತಿಂಗಳಿಗೆ ಎಲ್ಲ ಸಮಸ್ಯೆ ಪರಿಹಾರ ಆಗೋಯ್ತು. ಯಾತಕ್ಕೆ ಸದುಪಾಸನೆ ಮಾಡಿದೆ ಅರ್ಜುನ? ಕೃಷ್ಣ ಮಲಗಿಲ್ಲ, ಕೃಷ್ಣನ ಹತ್ರ ಕಾಲಗೆಲ್ಲ ಪ್ರಶ್ನೆ ಇಲ್ಲ, ಮತ್ತೆ ಕಾಲೊಂದು ಯಾಕೆ ಕೊಡ್ಬೇಕು ಅರ್ಜುನ ಅಂತ ಕೇಳಿದ್ರೆ, ಅದು ಅನುಸಂಧಾನ ದಾಸೋಹಂ ಅಂತ ಹೇಳೋದು ಕೂತ. ದೇವರಲ್ಲಿ ಭೇದ ಇಲ್ಲ, ನಮಗೆ ಚಿಂತನೆ ಮಾಡ್ಲಿಕ್ಕೆ ಹೇಳಿದ್ದದು. ಅರ್ಜುನ ಸರಿಯಾಗಿ ತಿಳ್ಕೊಂಡ್ಬಿಟ್ಟ. ಅರ್ಜುನ ಸದುಪಾಸನೆ ಮಾಡ್ಲಿಕ್ಕೆ ಯಾತಕ್ಕೆ ಬಂತು? ಭೀಮನ ಜೊತೆಗೆ ಬಂದಿದ್ದ, ಭೀಮನ ಅನುಯಾಯಿ ಅನುಜನಾಗಿ ಬಂದಿದ್ದ, ಆಚಾರ ಸಿದ್ಧಾಂತ ಫಾಲೋ ಮಾಡಿದ್ದಕ್ಕೆ ಅಸದುಪಾಸನೆ ಮಾಡಲಿಲ್ಲ ಅಂತ. ದುರ್ಯೋಧನ ಆಪೋಸಿಟ್, ಭೀಮನಿಗೆ ವಿರುದ್ಧ ಬಂದಿದ್ದರಿಂದ ಏನಾಯ್ತು? ಎಲ್ಲ ಅಸದುಪಾಸನೆ. ಆಚಾರದೊಂದೇ ಸದುಪಾಸನೆ, ಸದಿತಿ ಪ್ರಾಣ. ಸದುಪಾಸನೆ ಏನು ಗೊತ್ತು? ಪ್ರಾಣದೇವರು ಹೇಳಿದಾಗ ಉಪಾಸನೆ ಮಾಡಿದ್ರೆ ಸದುಪಾಸನೆ, ಪ್ರಾಣದೇವರು ಹೇಳಿದ ವಿರುದ್ಧ ಉಪಾಸನೆ ಮಾಡಿದರೆ ಅಸದುಪಾಸನೆ. ಅದಕ್ಕೆ ದಾಸರೇ ಅಂತ ಹೇಳಿದರು, ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ, ಸದುಪಾಸನೆ ಬಿಡಬೇಡಿ ಇದನ್ನು ಅಂತ ಹೇಳಿದರು. ಉಳುತ್ತೆ ಅಂತ ಯಾತಕ್ಕೆ ಹಿಡಿಬಾರದು? ಅಸದುಪಾಸನೆ ಹಿಡಿಬಾರ್ದು. ಮನೇಲಿ ಕರೆಂಟೇ ಇಲ್ಲ, ಬೆಳಕಿಲ್ಲ, ಕರೆಂಟ್ ಹಾಕ್ಸೋಂಡ, ಶಾರ್ಟ್ ಸರ್ಕ್ಯೂಟ್ ಆಯಿತು ಹೋಯ್ತು, ಮತ್ತೆ ಉಪಾಸನೆ ಸರಿ ಇಲ್ಲ. ಮತ್ತೆ ಹೋಗ್ತಾನೆ ಅಲ್ಲಿ, ಬೆಳಕು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಕರೆಂಟೇ ಇಲ್ಲ ಬೆಳಕಿಲ್ಲ, ಕರೆಂಟ್ ಇದ್ದು ಬೆಳಕಿಲ್ಲ, ಬೇರೆ ಪ್ರಾಣ ಬೇರೆ ಕಳ್ಕೊಂಡ, ಕರೆಂಟ್ ಶಾಕ್ ಕೊಡ ತಾನೇ ಕೈ ಇಟ್ಟು ಸತ್ತು ಹೋಗಿಬಿಟ್ಟ. ಅದು ಸದುಪಾಸನೆ, ಅಸದುಪಾಸನೆ ಮಾಡಿದ್ದಕ್ಕೆ ಕರೆಂಟ್ ಕೊಂದಾಕಿತ್ತು. ಸದುಪಾಸನೆ ಮಾಡಿದ್ದಿದ್ರೆ ಬೆಳಕು ಬರ್ತಿತ್ತು, ಪ್ರಾಣನೂ ಉಳಿತಿತ್ತು. ಯಾವ ವಸ್ತುನ ಹೇಗೆ ಉಪಯೋಗಿಸ್ಬೇಕು ಹಾಗೆ ಉಪಯೋಗಿಸ್ಬೇಕೆ ಹೊರತು ಮಿಸ್ಯೂಸ್ ಮಾಡಬಾರ್ದು. ಅದು ಅಸದುಪಾಸನೆ ಅಂತ ಕರೆದಿದ್ದಾರೆ. ಅದು ಒಳ್ಳೆ ದೃಷ್ಟಾಂತ ಇದೆ. ಅವರೆಲ್ಲ ಅಸದುಪಾಸನೆ ಮಾಡಿ ಹಾಳಾಗಿ ಹೋಗ್ತಾರೆ. ನಚ ರಮಂತಿ, ಅವರೆಂದು ಆನಂದ ಸಿಗೋ, ರಮು ಕ್ರೀಡಾಯಾಮ್, ಸಂತೋಷ ಸಿಗೋದೇ ಇಲ್ಲ ಅವರಿಗೆ. ಆತ್ಮಹನಃ, ಇದು ಅಲ್ಲೇ ಬಂದಿದೆ. ಅಂದಂತಮ ಪ್ರಮಿಸಂತಿ ಏಕೇಚ ಆತ್ಮಹನೋ ಜನಾಹ. ಆತ್ಮಹನ ಅನ್ನೋ ಪದೇ, ದೇವ್ರನ್ನ ಕೊಲ್ತಾರೆ ಅವರು. ದೇವ್ರನ್ನ ಯಾರು ಕೊಲ್ತಾರೆ ಅಂದರೆ, ಅಟೆಂಪ್ಟ್ ಮಾಡ್ತಾರಲ್ಲ, ಅದೇ ಪಾಪ. ಅದು ಗೊತ್ತಾ, ದೇವ್ರನ್ನ ಕೊಲ್ಲ ಅಟ್ ಮನಸ್ಸಿನಲ್ಲಿ ದೇವ್ರ ಬಗ್ಗೆ ನಿರ್ಗುಣತ್ವ ಚಿಂತನೆ ಮಾಡಿದ್ರೇನೆ ಅದು ಕೊಂದಾಗಲೇಕಲ್ಲ. ಅವ್ರು ಕೇಳಿ ಹೇಳ್ತಾರೆ, ನಾ ಲೈಫೇ ಹಾಳು ಮಾಡಿಬಿಟ್ಟ ಅಂತ ಹೇಳೋದಿಲ್ಲ. ಈ ಸ್ಪಾಯಿಲ್ಡ್ ಇಸ್ ಲೈಫ್ ಅಂತ ಕರೀತಾರೆ. ಯಾಕೆ ಯಾವುದೋ ಒಳ್ಳೆ ಚಾನ್ಸ್ ತಪ್ಪಿಸ್ಬಿಟ್ಟ, ಅದು ಸ್ಪಾಯಿಲ್ ಮಾಡಿದಾಗಲಿಲ್ಲ, ದೇವ್ರನ್ನ ಕೊಂದಾಗಾಯ್ತು. ಇನ್ನೊಂದರ್ಥ, ಆತ್ಮ ತಮ್ಮನ್ನೇ ಕೊಂದ್ಕೊತಾರ ಅವರು. ಯಾಕೆ? ಬಿಂಬ ಪರಮಾತ್ಮನ ಅವಮಾನ ಮಾಡಿದ್ರೆ ಯಾರಿಗೆ ಅಫೆಕ್ಟ್ ಆಗುತ್ತದ? ತಮಗೆ ಅಫೆಕ್ಟ್ ಆಗುತ್ತೆ. ಆದ್ರಿಂದ ಆತ್ಮಹನಃ, ಎರಡರ್ಥದಲ್ಲಿ ಆತ್ಮಹನಃ. ಅವರು ಆತ್ಮಹನಃ ಯದನುಷಯ ಭ್ರಮಂತಿ ಅಭವಾಹ ಕುಶರೀರ ಭೃತ. ಅದರಿಂದಾಗಿನೇ ಅವರು ಕೆಟ್ಟ ಯೋನಿಗಳಲ್ಲಿ ಹುಟ್ಟುತ್ತಾರವರು. ಅದೆಲ್ಲ ಭಗವದ್ಗೀತೆಯಲ್ಲಿ ಬರುತ್ತೆ. ಏನಂತ, ತಾರಹಂ ದ್ವಿಷದ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಮಿ ಅಶಸ್ತ್ರ ಅಶುಭಾನ್ ಆಸುರೀಶ್ವೇವ ಯೋನಿಷು ಕುಶರೀರ ಭೃತ. ಅವ್ರು ಒಳ್ಳೆ ಯೋನಿಯಲ್ಲಿ ಹುಟ್ಟೋದೇ ಇಲ್ಲ ಅವರು. ಅಂದರೆ ಆಪರ್ಚುನಿಟಿ ಸಿಗೋದೇ ಇಲ್ಲ ಅವ್ರಿಗೆ. ಫಸ್ಟ್ ಒಳ್ಳೆ ಒಳ್ಳೆ ಮನುಷ್ಯ ಶರೀರ, ಆರೋಗ್ಯವಂತರು, ಅದರಲ್ಲಿ ಬ್ರಾಹ್ಮಣಾದಿಗಳು ವೈಷ್ಣವರು, ಯಾವ ರೋಗಗಳು ಇಲ್ಲ, ದುರಾಚಾರಗಳಿಲ್ಲ, ಸದಾಚಾರಗಳಾಗಿ ಎಷ್ಟು ಚಾನ್ಸ್ ಗೊತ್ತಾಗಲಿ ಬಿಟ್ಟು ಬರಬೇಕಾದ್ರೆ. ಒಳ್ಳೆ ಆಫೀಸ್ ಸಿಕ್ಕರೇ ಖುಷಿ ಆಗ್ತಾನೆ. ಒಳ್ಳೆ ದೇಹ ಇದು, ಆಫೀಸ್ ಬೇಕಾದ್ರೆ ಚೇಂಜ್ ಮಾಡ್ಬೋದು, ರೀಪ್ಲೇಟ್ ಮಾಡಿಸ್ಬೋದು, ದೇಹ ಏನು ಮಾಡೋಕ್ಕೆ ಬರೋದಿಲ್ಲ. ಅದಕ್ಕೆ ಯೋಗ ಭ್ರಷ್ಟರು ಎಲ್ಲಿ ಹುಟ್ಟುತ್ತಾರೆ? ಶುಚಿನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋಭಿ ಜಾಯತೆ. ಇವರು ಕುಶರೀರ ಭೃತಃ, ಕೆಟ್ಟ ದೇಹದಲ್ಲಿ ಹುಡ್ತಾರೆ, ಕುಶರೀರಗಳ ಮನೆಯಲ್ಲಿ ಹುಡ್ತಾರೆ, ಕುಶರೀರ ಒಂದು ಹುಡ್ತಾರೆ. ಇದು ಸಾಧನೆ ಅನುಕೂಲವಾದ ಶರೀರ ಇರೋದಿಲ್ಲ ಅವರಿಗೆ, ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. ಅದೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅಸದುಪಾಸನೆಯ ಅನ್ಯಥಾ ಉಪಾಸನೆಯ ಬ್ರಹ್ಮಾಹಮಿತಿ ಇತ್ಯಾದಿ ಇತ್ಯಾದಿ ಶಬ್ದದಿಂದ ಎಲ್ಲ ದುರ್ಮತಗಳು ಬಂದೋಯ್ತು. ಆತ್ಮಹನಃ ಆತ್ಮಾನಂ ಘ್ರಂತೋ ಜನಾಃ ಅಸುರ್ಯಾನ್ ಅಸುರ್ಯಾನ್ ಅಸುರೈಹಿ ಪ್ರಾಪ್ಯತ್ವಾತ್ ಅಸುರ್ಯಾಹ. ಅಸುರ ಅಂದರೆ ಸುಷ್ಟುರಮಣ ವಿರುದ್ಧ ಸ್ವರೂಪರು, ಅಂದಂತಮಸ್ಸು ಅಂತ ಅರ್ಥ. ಅಲ್ಲಿಗೆ ಹೋಗ್ತಾರೆ. ಸುಷ್ಟುರಮಣ ವಿರುದ್ಧ ರೂಪತ್ವಾತ್ ಅಸುರ ಪ್ರಾಪ್ಯತ್ವಾಚ್ಯ. ಅಲ್ಲಿ ಸುಖದ ಹೆಸರೇ ಇಲ್ಲ, ಬರೀ ಅಸುರರು ಮಾತ್ರ ಹೋಗೋ ಜಾಗ ಅದು. ನಿತ್ಯ ನಿರತಿಶಯ ದುಃಖ, ಈ ಕ್ಲಬ್ಗೆ ಆಚಾರಗಳು ಹೋಗೋ ಜಾಗನ ಅದು. ಕ್ಲಬ್ಗೆ ಯಾರು ಹೋಗ್ತಾರೆ? ಕುಡುಕರು ಗಿಡಕರು ಹೋಗ್ತಿರ್ತಾರೆ. ಅದಂತಮಸ್ಸಿಗೆ ಯಾರು ಹೋಗ್ತಾರೆ? ಇವರು ಅಸತ್ ಉಪಾಸನೆ ಮಾಡೋರು ಹೋಗ್ತಾರೆ, ಬೇರೆಯವ್ರು ಹೋಗೋದಿಲ್ಲ. ಅದಕ್ಕೋಸ್ಕರ ಅಸುರ್ಯ ಅಂತ ಕರೆದಿದ್ದಾರೆ. ನಿತ್ಯ ನಿರತಿಯ ದುಃಖ ಉಳಿದ ಯಾವ ಭಾಷೆಕಾರೂ ವಾತ ಉಪಯೋಗ ಮಾಡಿಕೊಳ್ಳೇ ಇಲ್ಲ. ಈಶಾವಾಸ್ಯಕ್ಕೆ ಬರಿಬೇಕಾದ್ರೆ ಅಸುರ್ಯ ಅನ್ನೋ ಪದ ಬಂದಿದೆ, ಭಾಗವತದಲ್ಲಿ ಅರ್ಥ ಇದೆ, ಉಪಯೋಗಿಸೊಳ್ಳೇ ಇಲ್ಲ. ಆಚಾರ್ಯ ಒಬ್ಬರು ಅದನ್ನೆಲ್ಲ ಹೇಳಿ ಅರ್ಥ ಹೇಳುತ್ತಾರೆ. ನಿತ್ಯ ನಿರತಿಯ ದುಃಖ ನಿರಸ್ತ ಸಮಸ್ತ ಸುಖಾನ್ ಅಂತ ಮತ್ತೆ ಲಕ್ಷಣ ಇದೆ. ಅಲ್ಲಿ ಏನಿರುತ್ತೆ ಅಂದರೆ ನಿತ್ಯ ನಿರತಿಶಯ ದುಃಖಾನ್, ಬರೀ ದುಃಖ. ಎಷ್ಟು ದುಃಖ ಅಂದರೆ ಆಬ್ಸಲ್ಯೂಟ್ ನಿರತಿಶಯ ಅಂದರೆ ಅದಕ್ಕಿಂತ ಹೆಚ್ಚಿಲ್ಲ. ಅಲ್ಟಿಮೇಟ್ ದುಃಖ ಬರೋದೆಲ್ಲಿ ಅಂದಂತ ಮನುಷ್ಯನೊಳಗೆ. ಈ ನರಕದಲ್ಲೂ ಕೂಡ ಸ್ವಲ್ಪ ಸುಖ ಆಗುತ್ತಂತೆ. ಏನು ಸುಖ ಗೊತ್ತಾ, ಒಂದು ನರಕ ಇನ್ನೊಂದು ನರಕಕ್ಕೆ ಆಗುತ್ತೆ ಟ್ರಾನ್ಸಿಟ್ ಪೀರಿಯಡ್ ಅಷ್ಟೇ. ಒಂದೇ ಹೊಡೆ ಇನ್ನೊಂದೇ ಹೊಡೆ ಅವರಿಗೆ ಗ್ಯಾಪ್ ಇರುತ್ತಲ್ಲ ಅಷ್ಟೇ. ಒಂದೇ ಹೊಡೆದ ಮತ್ತೆ ಹೊಡೆದ ಅಲ್ಲಿವರೆಗೂ ರೆಸ್ಟು, ಮತ್ತೆ ಬಿತ್ತು ಹಾವು ಮತ್ತೆ ಹೊಡೆದ ಮಿಷ್ ಪಟ 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 ಹೊಡಿತಾ ಇದ್ರೆ ಏನಾಗುತ್ತದ, ನಾನ್ ಸ್ಟಾಪ್ ಹೊಡೆದಾಗ. ಅದಕ್ಕೆ ಉತ್ತಪ್ತ ಅತ್ಯುತ್ಕಂಡು ಪ್ರಕಟ ಕಟಕಟಧ್ವಾನ ಕಟಕಟ ಅಂತ ಯಾತಕ್ಕೆ ಹೇಳ್ತಾರೆ, ನಾನ್ ಸ್ಟಾಪ್ ಹೊಡಿತಾರೆ ಅಂತ ಹೇಳೋದಕ್ಕೋಸ್ಕರ ಕಟ ಕಟ ಸ್ಟಾಪ್ ಕೊಟ್ಟಿಲ್ಲ, ಕಟ 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 ಹೊಡಿತಿರ್ತಾರೆ. ಅಂತಹ ದುಃಖ ನಿತ್ಯ ನಿರತಿಶಯ ದುಃಖ. ನಿತ್ಯ ದುಃಖ ಒಂದು, ನಿರತಿಶಯ ದುಃಖ ಒಂದು. ಮೋಕ್ಷದಲ್ಲಿ ನಿತ್ಯ ಸುಖ ಒಂದು, ನಿರತಿಶಯ ಸುಖ ಆಪೋಸಿಟ್. ಅದು ನಿತ್ಯ ಸುಖ ಪ್ಲಸ್ ನಿರತಿಶಯ ಸುಖ, ನಿತ್ಯ ದುಃಖ ನಿರತಿಶಯ ದುಃಖ, ನಿರಸ್ತ ಸಮಸ್ತ ಸುಖ. ಸುಖದ ಹೆಸರು ಕೂಡ ಇಲ್ಲ. ಎಷ್ಟೋ ತರ್ತ ಹಾಗಾಗಿರುತ್ತೆ, ಪಾಪ ಇಬ್ಬರಿಗೆ ಆಕ್ಸಿಡೆಂಟ್ ಆಗಿರುತ್ತೆ, ಇಬ್ಬರು ಸತ್ತೋಗಿರ್ತಾರೆ, ಎರಡು ಪಾರ್ಟಿ ಬರ್ತಾರೆ, ಒಬ್ಬನು ಪಾರ್ಟಿ ಪೋಸ್ಟ್ ಮಾಡಿ ದೇಹ ಕೊಡ್ತಾರೆ, ಇನ್ನೊಬ್ಬನಿಗೆ ಕೊಟ್ಟಿಲ್ಲ. ಅಷ್ಟೇ ಸುಖವಿದೆ ಸದ್ಯ ನಮಗೆ. ಮುಂದೆ ಬೇಹ ಸಿಕ್ತಾರೆ ಮುಂದೆ ನಾನು ಅವನಿಗೆ ಅದಕ್ಕೆ ವೇಟ್ ಮಾಡಿ, ಅದೂ ಸಿಕ್ಕಿಲ್ಲ ನನಗೆ. ದುಃಖದಲ್ಲೂ ದುಃಖ, ಮತ್ತೆ ದುಃಖದಲ್ಲೂ ದುಃಖ, ದುಃಖದಲ್ಲಿ ಸ್ವಲ್ಪ ಸುಖ ಇವರಿಗೆ ಸಿಗ್ತಲ್ಲ. ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ವಾಸಿ ಇಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಕಂಪೇರ್ ಮಾಡಿಕೊಂಡ್ರೆ ವಾಸಿ ಅಂದರೆ ದುಃಖದಲ್ಲೂ ಸುಖ ಕಾಣೋ ಪದ್ಧತಿ ಇದೆಯಲ್ಲ. ಯಾವಾಗಲೂ ಕುಡಿತಾರೆ, ಒಮ್ಮೊಮ್ಮೆ ಕುಡಿತಾರೆ, ಎಷ್ಟೋ ವಾಸಿ ಅಲ್ಲ ಅವರು, ಗೊತ್ತಾಯ್ತಾ. ಅದರಲ್ಲೇ ಏನೋ ತಾರತಮ್ಯ, ದುಷ್ಟರಲ್ಲೇ ದುರ್ಯೋಧನಾದಿಗಳ ತಾರತಮ್ಯ. ಹಾಗೆ ಕೃಷ್ಣ ಭೀಮನ ದ್ವೇಷ ಮಾಡಿದ್ದಕ್ಕೆ ಅವನ ಜೀವ ಆಧಮ, ಅವನು ನಿಧಾನವಾಗಿ ಅದರಲ್ಲಿ ತಾರತಮ್ಯ ಕಡಿಮೆ ಆಗ್ತಾ ಬರುತ್ತಲ್ಲ. ಹಾಗೆ ದೋಷದಲ್ಲೂ ತಾರತಮ್ಯ, ಗುಣದಲ್ಲೂ ತಾರತಮ್ಯ. ನಿತ್ಯ ನಿರಸ್ತ ಸಮಸ್ತ ಸುಖಾನ್ ಲೋಕಾನ್ ಆಪ್ನುವಂತಿ ಇತ್ತೇತತ್ ನಚ ರಮಂತ್ಯ ಹೋಯ್ತೇನೆ ಲಕ್ಷ್ಯತೆ. ಅವ್ರ ರಮಣ ಅಂದರೆ ಸುಖದ ಹೆಸರು ಇಲ್ಲದಿರತಕ್ಕಂಥದ್ದು ಒಂದು, ದುಃಖ ಇರೋದೊಂದು ಅಂತ ಲೋಕಕ್ಕೆ ಹೋಗ್ತಾರೆ. ಸುಖಲಕ್ಷಣ ರತಿರೇವಾ ನಾಸ್ತೀತಿ ನ ಕಿಂತು ನಿತ್ಯ ದುಃಖಂ ಅನುಭವಂತಿ ಚಾ. ನಿತ್ಯ ದುಃಖ ಅನುಭವಿಸ್ತಾರೆ, ಇದೊಂದು ಸ್ವಾರಸ್ಯ ಇದೆ. ಅಂಧಂತ ಮನಸ್ಸಿನಲ್ಲಿ ಏನಿಲ್ಲ, ಸುಖ ಇಲ್ಲ ಅಲ್ಲ, ಇನ್ನೇನಿದೆ, ದುಃಖ ಇದೆ, ನೆನ್ಪಿಟ್ಕೊಬೇಕು. ಮೋಕ್ಷ ಇದಕ್ಕೆ ಆಪೋಸಿಟ್. ಅಂದಮೇಲೆ ಏನಿಲ್ಲ ಅಲ್ಲಿ, ದುಃಖ ಇಲ್ಲ ಅಲ್ಲ, ಸುಖ ಇದೆ. ನಯಕರು ಏನು ಮಾಡ್ತಾರೆ, ಸುಖ ಇಲ್ಲ ಅಂತ ಹೇಳ್ತಾರೋ, ಗೊತ್ತಾಯ್ತಾ, ಹೋಯ್ತಲ್ಲಿಗೆ. ಆದರೆ ಇದು ಅಂಧಂತ ಮನಸ್ಸಿಗೆ ಆಪೋಸಿಟ್ ಆದಮೇಲೆ ಎರಡು ಆಪೋಸಿಟ್ ಆಗಬೇಕು. ಅಲ್ಲಿ ದುಃಖ ಇದೆ, ಸುಖ ಇಲ್ಲ, ಇಲ್ಲಿ ಸುಖ ಇದೆ, ದುಃಖ ಇಲ್ಲ, ಬರೀ ದುಃಖ ಇಲ್ಲ ಅಂತ ಹೇಳ್ತಾರೆ ಮೋಕ್ಷದಲ್ಲಿ ಅವರು. ಹಾಗಿದ್ರೆ ಮೋಕ್ಷ ಅರ್ಥ ಆಗಲಿಲ್ಲ. ಅದು ಒಂಥರ ಸುಖ ಇಲ್ಲ ಅಂದ್ರೆ ದುಃಖದೊಂದು ರೀತಿನೇ ಅದು ಪ್ರಯೋಗ ಬರಲಿ. ಸುಖ ದುಃಖಗಳು ಹೇಗೆ ಅಂತ ಕೇಳಿದರೆ ಕತ್ಲೆ ಬೆಳಕಿದ್ದ ಹಾಗೆ, ಬೆಳಕಿಲ್ಲ ಅಂದ್ರೆ ಏನರ್ಥ, ಆ ಸುಖ ಇಲ್ಲ ದುಃಖ ಇದೆ ಅಂತ ಅರ್ಥ ಆಗುತ್ತೆ. ಸೊ ಮೋಕ್ಷದ ಲಕ್ಷಣ ಸರಿ ಇಲ್ಲ ಅನ್ನೋದಕ್ಕೆ ಇದೊಂದು ಇನ್ನೊಂದು ಕಾರಣ. ಕಿಂತು ನಿತ್ಯ ದುಃಖಂ ಅನುಭವಂತಿ ಚ ಅಹೋ ಆಶ್ಚರ್ಯಂ ಅನ್ಯಥೋಪಾಸಕಾನಾಂ ಅನರ್ಥ ಪರಂಪರಾ. ಅಹೋ ಅಂತ ಯಾತಕ್ಕೆ ಹೇಳಿದ್ದಾರೆ ರಚ ರಮಂತ್ಯ ಅಹೋ, ಏನು ಆಶ್ಚರ್ಯ. ಅಹೋ ಅಂತ ಶಬ್ದ ಎಲ್ಲಿ ಉಪಯೋಗಿಸ್ತಾರೆ, ಅಹೋಭಾಗ್ಯಂ ಅಹೋಭಾಗ್ಯಂ ಮಧ್ವ ಮಾರ್ಗಾನುವರ್ತಿನ. ಭಾರಿ ಒಳ್ಳೆಯದನ್ನು ಹೇಳ್ಬೇಕಾದ್ರೆ ಅಹೋ ಅಂತಾರೆ, ಭಾರಿ ಕೆಟ್ಟದ್ದು ಹೇಳ್ಬೇಕಾದ್ರೆ ಅಹೋ ಅಂತ ಕರೀತಾರೆ. ಮತ್ತು ಓಹ್ ಅಂತ ಪದ ಬಂದಾಗ ಒಳ್ಳೆಯದಕ್ಕೆ ಹೌದು ಕೆಟ್ಟದಕ್ಕೆ ಹೌದು, ಆದ್ದರಿಂದ ಇವರು ಒಳ್ಳೆಯದಕ್ಕೆ ಅವ್ರಿಗೆ ಕೆಟ್ಟದಕ್ಕೆ ಹೌದು ಅದೇ ಸರ್ ಹೇಳ್ತಾರೆ. ಕಾರಣ ಇದೇನೆ, ಅಹೋ ಅಹರೋ ದುರಾಗತಮ ಇತ್ಯಾದಿ ಹೇಳ್ಬೇಕಾದ್ರೂ ಕೂಡ ಹೇಳ್ತಾರೆ. ಯದನುಶಯ ಯಸ್ಮಿನ್ ಅನುಶಯೋ ಯಶಾಂತೆ ತಥಾ ಯತ್ ಅನುಶಯನ ಶಯಾನ ತಮಸ್ಸೇವ ಭವಂತಿ ಇತ್ಯರ್ಥ. ಅಲ್ಲೊಂದು ಸ್ವಾರಸ್ಯ ಹೇಳ್ತಾರೆ ಮತ್ತೆ. ಹಾಗೆ ಒಮ್ಮೊಮ್ಮೆ ನಾವು ತಪ್ಪು ಮಾಡಿಬಿಡ್ತೀರಲ್ಲ, ಇವತ್ತು ದುರ್ದಾದಿ ದೇವರುಗಳು ತಪ್ಪು ಮಾಡಿಬಿಟ್ಟಿದ್ದಾರೆ, ಅಸದುಪಾಸನೆ ಆಯ್ತಲ್ಲ ಅಂತ ಕೇಳಿದರೆ ಅನುಶಯ ಕಂಟಿನ್ಯೂಸ್ ಆಗಿ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಅಸದುಪಾಸನೆ ಒಮ್ಮೊಮ್ಮೆ ಎಂಥವರು ಮಾಡ್ತಾರೆ, ಎಂಥ ದೊಡ್ಡವನು ಕೂಡ ಏನು ಮಾಡಬಹುದು, ತಪ್ಪು ಮಾಡಬಹುದು. ಇವತ್ತು ದೇವತೆಗಳಲ್ಲೇ ತಪ್ಪು ಮಾಡಿದ್ರು, ರುಜುಗಳನ್ನ ಬಿಟ್ಟುಬಿಟ್ರೆ ಉಳಿದ ದೇವತೆ ತಪ್ಪು ಮಾಡಿದ್ದಾರೆ. ಆದರೂ ಅದನ್ನ ಏನಂತ ಕರೆಯೋದಿಲ್ಲ, ಹಸರು ಅಂತ ಕರೆಯೋದಿಲ್ಲ. ಯಾಕದು ಒಬ್ಬ ಪ್ರೊಫೆಸರ್ ತಪ್ಪು ಇಕ್ವೇಷನ್ ಹಾಕಿದ ಮಾತ್ರಕ್ಕೆ ಅವನು ಪ್ರೊಫೆಸರ್ಶಿಪ್ ಹೋಗೋದಿಲ್ಲ, ಗೊತ್ತಾಯ್ತಾ. ಆದರೆ ವಿದ್ಯಾರ್ಥಿ ಮಾಡಿದ್ರೆ ಫೇಲ್ ಆಗ್ತಾನೋ, ಅದಕ್ಕೋಸ್ಕರ ಮತ್ತೆ ಮತ್ತೆ ಮಾಡೋದು ಅನುಶಯ ಅಂತ ಕರೀತಾರೆ. ಮತ್ತೆ ಮತ್ತೆ ಮಾಡೋರು, ಒಮ್ಮೊಮ್ಮೆ ಮಾಡೋದು ಬೇರೆ, ಮತ್ತೆ ಮತ್ತೆ ಮಾಡೋದು ಬೇರೆ. ಕುತಃ ಅತ್ರ ಅಭಾವಾಹ ತತಃ ಉತ್ಥಾಯ ಪುನರ್ಜನ್ಮವರ್ಜಿತಾ. ಆದ್ದರಿಂದ ಅಲ್ಲಿಗೆ ಹೋದ ಮೇಲೆ ಮತ್ತೆಂದು ಹುಟ್ಟಿ ಬರೋ ಚಾನ್ಸೇ ಇಲ್ಲ, ಫಾರ್ ಎವರ್ ಅಲ್ಲಿರ್ತಾರೆ. ಮೋಕ್ಷಕ್ಕೆ ಹೋದವ್ರು ಹೇಗೆ ನಚಪುದರ ಬರ್ತದೆ, ನಚಪುದರ ಬರ್ತೈತೇನೋ, ಅಂದಂತ ಮಸ್ಗೆ ಹೋದವರು ಕೂಡ ವಾಪಸ್ ಬರೋದಿಲ್ಲ. ಏನೇನ ಹ ಹೌದು ಹೌದು. ಅವರು ವೇದಕ್ಕಿಂತ ವೇದ ಅನುಕ್ತವಾದ ಗುಣಗಳಿಂದ ಉಪಾಸನೆ ಮಾಡ್ತಾರೆ, ಇವರು ವಿವಿಧ ಗುಣಗಳನ್ನು ಮಾಡ್ತಾರೆ. ಬ್ರಹ್ಮಣಾತು ಅಖಿಲೇರ್ ಗುಣೈ, ದೇವ್ರ ಗುಣಗಳು ಎಷ್ಟಿದೆ? ಅನಂತ. ಎಷ್ಟು ಅನಂತ? ಅನಂತ ವೇದಗಳಿಗೂ ಆಗಲ ಹೇಳಾಗದಷ್ಟು ಆಗದಷ್ಟು ಅನಂತ. ಅದನ್ನೇ ಜಗದೋದರ ಅತಿ ವಿನಗುಣ ರೂಪಗಳನ್ನು ಆಲೋಚನಾದಿ ಭಾರತ ನಿಗಮತತಿಗಳ ಅತಿಕ್ರಮಿಸಿ ಕ್ರಿಯಾ ವಿಶೇಷಗಳ ಅರ್ಥ ಆಯ್ತಾ? ಆದ್ದರಿಂದ ರುಜುಗಳ ಜ್ಞಾನ ಎಲ್ಲಿಗೆ ಎಂಡ್ ಆಗುತ್ತೆ? ವೇದಕ್ಕೂ ಅವರಿಗೂ ಈಕ್ವಲ್ ಆಗಬೇಕು. ಆದರೆ ವೇದಗಳ ಮೇಲೆ ಜ್ಞಾನ ಇದೆ ಅವರಿಗೆ. ಜಾಸ್ತಿ ಉಪಾಸನೆ ಜಾಸ್ತಿ ಆಗಲಿಲ್ಲ ಆಗ? ಹೌದು, ವೇದಕ್ಕೆ ಅಭಿಮಾನಿ ದೇವತೆ ಅವರು, ವೇದಕ್ಕಿಂತ ಜಾಸ್ತಿ ಗೊತ್ತು, ಸಂಶಯ ಇದೆ ಆ ಬಗ್ಗೆ, ಏನು ಯೋಚನೆ ಕೂಡ ಇಲ್ಲ. ಅದಕ್ಕಿಂತ ಜಾಸ್ತಿ ನಾರಾಯಣನಿಗಿದೆ. ಅಂದಮೇಲೆ ತಾರತಮ್ಯ ಅದು, ಸಕಲ ನಾರಾಯಣನಿಗೆ, ವೇದಕ್ಕಿಂತ ಹೆಚ್ಚು ಮಹಾಲಕ್ಷ್ಮಿಗೆ. ವೇದದಲ್ಲಿ ಹೇಳಿದ್ದೆಲ್ಲ ಇವರಿಗೆ ಗರುಡ ಸೇವೆ, ಅದು ಕೂಡ ಕಡಿಮೆ ಆಗಿಬಿಡುತ್ತವೆ. ಯಾಕೆ ಬರ್ತಾ 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 ವೇದ ಒಂದೆರಡು ವೇದ ಕೂಡ ಇಲ್ಲದಂತೆ ಆಗುತ್ತೆ, ಕೊನೆಗೆ ಪೂರ್ತಿ ಲಿಮಿಟೆಡ್ ಆಗುತ್ತೆ. ಔಟ್ ಆಫ್ 10 6 ಆನ್ಸರ್ ಅಂತ ಮಾಡಿದರೆ ಒಂದನ್ನು ಚೂರು ಮಾಡಿಲ್ಲ ಅಂದರೆ ಏನು ಪಾಸ್ ಆಗೋ ಚಾನ್ಸ್ ಇರ್ತದೆ ಅವನು? ಆರನ್ನು ಬರೆದ್ರೆ ಒಂದು ರೀತಿ, ಹತ್ತನ್ನು ಬರೆದ್ರೆ ಭಾರಿ ಗ್ರೇಟ್ ಅದು. ಆರನ್ನು ಬರೆದ, ಐದನ್ನು ಬರೆದ, ನಾಲ್ಕು ಕಡಿಮೆ ಆಗ್ತಾ 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 ಹೋಯ್ತು. ಒಂದನ್ನು ಬರೆದ ಹಾಗೆ ಕೊಟ್ಟ, ಏನು ಉಪಾಸನೆ ಮಾಡಲಿಲ್ಲ ಅಂತ ಆಯ್ತು. ಹಾಂ, ಬರೋದಿಲ್ಲ, ಅದೇ ವೇದೋತ್ತರ ಉಪಾಸನೆ ಮಾಡೋದಿಲ್ಲ ವಾಯುದೇವರು. ಹಾ, ಎಲ್ಲಿ ಎಲ್ಲಿದೆ ಎಲ್ಲಿದೆ ಅಲ್ಲಿ ಏನಿದೆ ಅಲ್ಲಿ? ಹಾಗೆ ಹೇಳಿಲ್ಲ ಅವರು. ಅಲ್ಲಿ ಹೇಳ್ತಿರೋದು ದೇವರಲ್ಲಿ ವೇದಾನುಕ್ತ ಗುಣಗಳಿವೆ ಅಂತ ಹೇಳಿದರೆ ಹೊರತು ವಾಯುದೇವರು ವೇದಾನುಕ್ತ ಗುಣೋಪಾಸನೆ ಮಾಡ್ತಾರೆ ಅಂತ ಹೇಳಿಲ್ಲ, ಹೇಳೋದು ಇಲ್ಲ. ಯಾಕಂದರೆ ಮನುಭಾಷೆ ಹೇಳಿಬಿಟ್ಟಿದ್ದಾರೆ ಆಗಲೇ, ಬ್ರಹ್ಮಣಾತು ಅಖಿಲೇರ್ ಗುಣೈ, ವೇದೋಕ್ತವಾದ ಎಲ್ಲ ಗುಣ ಉಪಾಸನೆ ಮಾಡ್ತಾರೆ. ಮನುಷ್ಯೋತ್ತವರು ನಾಲ್ಕು ಗುಣ ಮಾತ್ರ, ಚತುರ್ಗುಣ ಉಪಾಸಕರು. ಸಚ್ಚಿದಾನಂದಾತ್ಮೇತಿ ಮಾನುಷೈಸ್ತು ಸುರೇಶ್ವರೈ ಯಥಾಕ್ರಮ ಬಹುಗುಣೈ ಬ್ರಹ್ಮಣಾತು ಅಖಿಲೇರ್ ಗುಣೈ, ಎಲ್ಲಕ್ಕೆ ವೇದೋಕ್ತೈ ಅಂಡರ್ಸ್ಟುಡ್. ಸ್ಮರಣಾತ್ ಸ್ವನುರಾಗ ಅಲ್ಲಿಗೆ ಅಭಾಗ ರಚರಮಂತ್ಯಹೋ ಅಸದುಪಾಸನ. ಇದರಿಂದ ನಮಗೆ ಏನು ಗೊತ್ತಾಯಿತು ಅಂದರೆ ಉಪಾಸನೆ ಮಾಡಬೇಕು, ಸದುಪಾಸನೆ ಆಗಬೇಕು, ಅಸದುಪಾಸನೆ ಆಗಲೇಬಾರದು. ಅಸದುಪಾಸನೆಗೆ ದುಃಖ ಫಲ, ಪಾರ್ಥಿ ಮಾಡಿದರೆ ಕೊನೆಗೆ ಅಂಧಂತಮಸ್ಸೆ. ಇವು ಸದುಪಾಸನೆಗೆ ಸುಖ ಫಲ, ಕೊನೆಗೆ ಮೋಕ್ಷನೇ. ಅದಾಯಿತು. ಅದರಿಂದ ಫಲ ಏನು? ಬರೀ ಅಂಧಂತಮಸ್ಸೆ ಹೋಗೋದೆಲ್ಲ ಮುಂದಿರಲಿ, ಮಧ್ಯೆ ಕುಶರೀರ ಭೃತಃ, ಕೆಟ್ಟ ಶರೀರ ಬಂದು 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 ಇನ್ನೂ ದೃಢವಾಗ್ತಾ ಹೋಗುತ್ತೆ, ಹಾಳಾಗಿ ಬಿಡ್ತಾನೆ. ಇವರಿಗೆ ಸುಶರೀರ ಭೃತಃ ಅದು, ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಮ್, ಇನ್ನೂ ಪ್ರಮೋಷನ್ ಆಯಿತು. ಜ್ಞಾನಿಗಳ ಮನೆಯಲ್ಲೇ ಹುಟ್ಟಿಬಿಟ್ಟ, ಇನ್ನೂ ಒಳ್ಳೆಯದಾಯಿತು. ಪಕ್ಕದಲ್ಲಿ ಜ್ಞಾನಿಗಳಿದ್ದಾರೆ, ಹುಟ್ಟಿದ, ಗ್ರೇಟ್ ಅದು. ಜ್ಞಾನಿಗಳ ಮನೆ ಇನ್ನೂ ಗ್ರೇಟ್ ಆಯಿತು, ಅರ್ಥ ಆಯ್ತಾ? ಇನ್ನೂ ಹತ್ತಿರ ಆಗಿಬಿಟ್ರೆ ಅದು ಅವನು ಯೋಗ ಬರುತ್ತೆ ಅವನಿಗೆ. ನಿಭೃತ ಯೋ ಮೋಕ್ಷ ಹೃದಯ ಯೋಗ ಯುಜ ಹೃದಯ ಮುನಯ ಉಪಾಸತೆ ತದರ ಯೋಪಿ ಯಯುಹು ಸ್ಮರಣಾತ್. ನಿಭೃತ ಮೋಕ್ಷ ಹೃದಯ ಯೋಗ ಯುಜ, ಇವ್ರ ವೈಶಿಷ್ಟ್ಯ ಅದು. ಇವ್ರು ಎಂಥವ್ರು ಅಂದರೆ ಜನ್ಮಭಾವೇ ಕುಶರೀರ ಭೃತ ಇತಿ, ಜನ್ಮಭಾವೇನ ದೇಹಾಭಾವೇ ದುಃಖ ಭೋಗಾಭಾವ ಇತಿ ಕುಶರೀರ ಭೃತ. ನಿತ್ಯ ಭೋಗ ಸಾಧನಂ ಕುಚ್ಚಿತಂ ನಿಂದ್ಯಂ ಶರೀರಂ ಬಿಭ್ರತಿ ಇತಿ. ಬರೀ ಭೋಗ ಸಾಧನವಾದ ಶರೀರ ಹೊಂದಿರ್ತಾರೆ ಹೊರತು ಸಾಧನೆ ಶರೀರ ಸಿಗೋದಿಲ್ಲ ಅವರಿಗೆ. ನ ಕೇವಲಂ ಭಗವದ್ವೇಷಿಣಾಂ ತಲ್ಲೋಕಾವಾಪ್ತಿರಪಿ ತು, ತಲ್ಲೋಕ ಅವಾಪ್ತಿರಪಿ ತು ತದ್ಭಕ್ತದ್ವೇಷಿಣಾಮಪಿ ತಲ್ಲೋಕಾವಾಪ್ತಿರಿತಿ ಭಾವೇನಾಹ. ಭಗವದ್ವೇಷಿಗಳಿಗೆ ಆ ಲೋಕ ಆಗೋದ, ಭಗವದ್ವೇಷಿಗಳಿಗೆ ಅಷ್ಟೇ ಅಲ್ಲ, ಭಗವದ್ಭಕ್ತರ ದ್ವೇಷಿಗಳಿಗೂ ಅನರ್ಥ ಆಗುತ್ತೆ. ಡಿಫರೆನ್ಸ್ ಗೊತ್ತಾಯ್ತಾ? ಭಗವದ್ವೇಷಿಗಳಿಗೆ ಅಂಧಂತಮಸ್ಸು ಅದು ಗೊತ್ತಿದೆ. ಭಗವದ್ವೇಷಿಗಳ ಗೊತ್ತಾಯ್ತಾ? ಸಹವಾಸವಾದರೂ ಅಂಧಂತಮಸ್ಸು, ಭಗವದ್ವೇಷಿಗಳಿಗೆ ಅಂಧಂತಮಸ್ಸು, ಭಗವದ್ಭಕ್ತ ದ್ವೇಷಿಗಳಿಗೂ ಅಂಧಂತಮಸ್ಸು. ತದ್ಭಕ್ತ ದ್ವೇಷ ಏವಚ, ನವವಿಧ ದ್ವೇಷಗಳಲ್ಲಿ ಯಾವ್ದು ಸೇರಿಕೊಂಡಿದೆ? ತದ್ಭಕ್ತ ದ್ವೇಷ ಏವಚ, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಎಂದೂ ಕೂಡ ಭಗವದ್ಭಕ್ತರನ್ನು ಭಗವಂತನ ದ್ವೇಷ ಮಾಡಬಾರದು ಅಂದರೆ ಎಲ್ಲಿ ತೋರಿಸ್ಬೇಕು ನಾವು? ಭಗವದ್ಭಕ್ತರ ದ್ವೇಷ ಮಾಡದೆ ತೋರಿಸ್ಬೇಕಲ್ಲ. ಇವತ್ತು ನಡೆದಿರೋದು ಹಾಗೇನೆ, ಆಫೀಸರ್ ಒಂದೇ ಕಡೆ ಇದ್ದಾಗ ಒಂದು ಯೂನಿಟಿ ಇರಬೇಕು. ಅದರಲ್ಲಿ ದ್ವೇಷ ಮಾಡಿದರೆ ಕೆಟ್ಟೋಗುತ್ತೆ, ಬಯಸ್ಕೊಂಡು ಹೋಗ್ತಾರೆ. ಆಫೀಸರ್ಗೆ ಅಷ್ಟೇ ಲಾಗಿಲ್ಲ ಆಗಿರಬಾರ್ದು ಅವನು, ಏನಾಗಿರಬೇಕು? ಉಳಿದವರಿಗೆಲ್ಲ ಯಥೋಚಿತವಾಗಿ ಯಥೋಚಿತವಾಗಿ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಲೇಬೇಕು, ಇಲ್ಲದವರು ದೋಷ ಅದು. ಭಕ್ತಿ ದೋಷವು ಹೆಸವು ಎನ್ನ ತದ್ಭಕ್ತೇಶ್ವಪಿ ಭಕ್ತಿಮಾನ್ ಅನುವ್ಯಾಖ್ಯ ಅಂದರೆ ಹೇಳ್ತಾರೆ. ನಾವು ದೇವರಲ್ಲಿ ಭಕ್ತಿ ಮಾಡೋದಿಲ್ಲ ದೋಷ ಆಯಿತು, ದೇವರಲ್ಲಿ ಭಕ್ತಿ ಮಾಡ್ತೇವೆ ಗುಣ, ದೇವರ ಭಕ್ತರಲ್ಲಿ ಭಕ್ತಿ ಮಾಡಿದ್ರೆ ಮತ್ತೆ ದೋಷ. ಆದ್ದರಿಂದ ಭಕ್ತರ ಭಕ್ತರಲ್ಲೂ ದ್ವೇಷ ಮಾಡಬೇಕು. ನಮಗೆಲ್ಲ ಎಲ್ಲಿ ಮಾಡ್ತೇವೆ ಗೊತ್ತಾ? ಮಠದ ಸ್ವಾಮಿ ಮನೆ ಬಂದಿರ್ತಾರೆ, ಆಗ ಸ್ವಾಮಿಗಳಿಗೆ ಪರಿವಾರದಾಗೆಲ್ಲ ಭಾರಿ ಗೌರವ, ಉಪ್ಪಿಟ್ಟು ಕಾಫಿ ಕೇಳಿದ್ರು ಕೊಡ್ತಾರೆ ಇರ್ತಾರೆ ಪಾಪ ಅವರಿಗೆ. ಯಾಕೆ? ಅವ್ರ ಕಡೆಯಿಂದ ಬಂದಿದ್ದಾರೆ, ತಮ್ಮ ಮಕ್ಕಳು ಬೈತಿರ್ತಾರೆ, ತಗೋಬೇಡ ಅವ್ರಿಗೆ ಕೊಟ್ಟ ತಗೋತೀರ ತಗೊಳ್ಳಿ ಅಂತ ಹೇಳ್ತಾರೆ. ಯಾತಕ್ಕೆ? ಅವ್ರ ಹಿಂದೆ ಬಂದವರು ತಲೆಯಲ್ಲಿ ಕೂತಿರುತ್ತೆ, ಅಕಸ್ಮಾತ್ ಅವ್ರು ಏನೋ ನೀರು ಚೇನೆ ಮಾಡಿ ಹೋಗ್ಬಿಡಿ ಪರವಾಗಿಲ್ಲ ಅಂತಾರೆ. ಯಾತಕ್ಕೆ? ಅವ್ರ ಕಡೆಯವರು ಇದು ತಲೆ ಕೂತಿರುತ್ತೆ, ಯಾವಾಗಲೂ ತಲೆಗೆ ಜ್ಞಾನ ಇರುತ್ತೆ ಅದು. ಅದನ್ನು ಮರ್ಯಾದೆ ತಡ್ಕೋತಿರ್ತಾನೆ. ಏನೇ ಮಾಡಲಿ, ತಪ್ಪು ಮಾಡಲಿ, ಬೈಲಿ, ಏನೇ ಮಾಡಿದ್ರು ಕೂಡ ತಡ್ಕೋತಾಗಿರ್ತಾರೆ. ಯಾಕೆಂದ್ರೆ ಅವ್ರ ಕಡೆಯವರು, ಈ ಸ್ವಾಮಿಗಳ ಕಡೆಯವರು ಅಂತ ಹೇಳಿ ಜಗತ್ ಸ್ವಾಮಿಯ ಕಡೆಯವರು ಅಂತಿದ್ದುಬಿಟ್ರೆ ಏನಾಗುತ್ತಾಗ ತಡ್ಕೋತಾರೆ. ಅದಿರೋದಿಲ್ಲ. ದೇವ್ರ ಭಕ್ತಿ ಮಾಡ್ತಾ ದೇವ್ರ ಭಕ್ತನ ದ್ವೇಷ ಮಾಡ್ತಿರ್ತಾರಲ್ಲ ಅಂತ ತುಂಬ ಜಾಸ್ತಿ ಜನಗಳಲ್ಲಿ. ಅದೇ ಮಹನ್ನಿಂದ ವರ್ಜನ ಪ್ರಕರಣ ಅಂತ ಅದೇ ಎಂದು ಮಹತ್ತರು ಅಂದ್ರೆ ಭಗವದ್ಭಕ್ತರು ಅಂತ ಅರ್ಥ. ಅವ್ರು ನಿಂದೆ ಮಾಡ್ಕೊಂಡು ಅದು ಹೇಳಿದ್ರಲ್ಲ, ಇದೇ ಮಾತುಗಳಿಗೆ ಅರ್ಥ ಅದು. ಇಷ್ಟು ಕೂಡ ದ್ವೇಷ ಮಾಡಿದ್ರೆ ತಮಸ್ಸು ಆಗಲೇಬೇಕು, ಹಾಗೆ ಆಗುತ್ತೆ. ಲೋಕದಲ್ಲಿ ಎಲ್ಲ ಕಡೆ ಎಲ್ಲ ಆಫೀಸಲ್ಲಿ ನಡೀತಾ ಇರೋದೆ. ಸುಪೀರಿಯರಿಗೆ ಅವನು ಏನಾದರೂ ಆದರೆ ಅಥವಾ ಕೊಲೀಗ್ಸಿ ಅನ್ನೆಸರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಏನು ಮಾಡ್ತಾರೆ ಅವನ್ನ? ಆನ್ಸರಬಲ್, ಅವನು ಯಾರು ಡಿಸ್ಟರ್ಬ್ ಮಾಡ್ತೀನಿ ಅಂತ ಕೇಳ್ತಾರೆ. ಅದೇ ಅದಕ್ಕೆ ಅಟೆಂಡರ್ ಕಂಪ್ಲೇಂಟ್ ಕೊಡೋದು ಬೇಕಾದ್ರೆ ನನ್ನ ವರ್ಕಿ ಇವನು ಆಫೀಸರ್ ಅಡ್ಡಿ ಮಾಡ್ತಿದ್ದಾನೆ ಅಂತ ಕೇಳಿದ್ರೆ ಏನು ಮಾಡ್ತಾರಾಗ? ಅವನಿಗೆ ವಾರ್ನ್ ಮಾಡ್ತಾರೆ, ಹುಷಾರಾಗಲ್ಲ. ಅವನು ಕೆಲಸ ಮಾಡಬೇಕಾದ್ರೆ ಅಡ್ಡಿ ಮಾಡಬಾರ್ದು, ಅದು ನಿಯಮ. ಅದಕ್ಕೆ ಆಚಾರ್ಯ ಹೇಳಿದ್ದು ದೊಡ್ಡ ಭಗವದ್ಭಕ್ತರಿಗಲ್ಲ ಚಿಕ್ಕ ಭಗವದ್ಭಕ್ತರಿಗೆ ಅವಮಾನ ಮಾಡಬಾರ್ದು ಅಂತ ಹೇಳ್ತಾರೆ. ಅವನು ವ್ಯಾಖ್ಯ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಇಲ್ಲಿ ಅಲ್ಲ, ದೊಡ್ಡವರಲ್ಲಿ ಭಕ್ತಿ, ಸಮಾನರಲ್ಲಿ ಸ್ನೇಹ, ಚಿಕ್ಕವರಲ್ಲಿ ವಾತ್ಸಲ್ಯ, ಅದಿರಲೇಬೇಕೆ ಹೊರತು ಚಿಕ್ಕವನಂತ ಅವಮಾನ ಮಾಡೋಕ್ಕಿಲ್ಲ. ಮತ್ತೆ ಚಿಕ್ಕವನಂತ ಅವಮಾನ ಮಾಡಕ್ಕೆ ಬರೋದಿಲ್ಲ. ಯಾರನ್ನು ಕೂಡ ಆಫೀಸಲ್ಲಿ ಹೇಗೆ ನಡ್ಕೋಬೇಕು ಆ ಮನೆಯಲ್ಲಿ ನಡ್ಕೋಬೇಕು. ನಮ್ಮ ಆಫೀಸಲ್ಲಿ ಮಾತ್ರ ಎದೆ ಸಾಯ್ತಾನೆ, ಕೆಲಸ ಹೋದ್ರೆ ಕಷ್ಟ, ಸಸ್ಪೆಂಡ್ ಆದ್ರೆ ಕಷ್ಟ ಅಂತೇಳಿ. ಮನೆಯಲ್ಲಿ ತಂದೆ ತಾಯಿ ಎಲ್ಲರೂ ಭೇದ ಮಾಡ್ತಿರ್ತಾರೆ. ಅದಕ್ಕೆ ಅಂದ್ರೆ ಎರಡರೆಲ್ಲ ಕೆಲವನ್ನು ತಿಳ್ಕೊಂಡಿರ್ತಾರೆ. ಅಲ್ಲಿ ಆಫೀಸರ್ ನೋಡ್ತಾರೆ, ದೇವ್ರು ನೋಡ್ತಾರೆ ಇಲ್ಲಿ. ಆದ್ದರಿಂದ ಎಂದೂ ಏನು ಮಾಡೋಕ್ಕಿಲ್ಲ, ಯಾವ ಭಗವದ್ಭಕ್ತರಿಗೂ ಅನ್ಯಾಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಭಗವದ್ವೇಷಿಗಳಿಗೆ ಮಾತ್ರ ನಮ್ಮ ಆದಷ್ಟು ಮಾಡಬೇಕು, ಯಥಾಶಕ್ತಿ ಯಥಾ ಯೋಗ್ಯ. ಮತ್ತೆ ಅವರಿಗೆ ಯೋಗ್ಯವಾದಷ್ಟು ನಮ್ಮ ಶಕ್ತಿ ಇರೋಷ್ಟು ಅದನ್ನು ಮಾಡಿದವರು ತಪ್ಪಾಗುತ್ತೆ. ಮಿತಿಮೀರಿ ಮಾಡಲಿಕ್ಕೆ ಹೋದ್ರೆ ಅವಕಾಶ ಇಲ್ಲ. ನಿವೃತ್ತಂ ಪರಿಪೂರ್ಣಂ ಮೋಕ್ಷಾರ್ಥಂ ಹೃದಯ ಜ್ಞಾನಂ ಯಶ ಸಹ. ಅವ್ರು ಎಂಥವ್ರು ಗೊತ್ತಾ, ನಿವೃತ ನೋಡಿ, ನಿವೃತ ಮೋಕ್ಷ ಹೃದಯ ಹೃತ್ ಅಂತ ಹೇಳಿದ್ದಾರೆ. ನಿವೃತ ಮೋಕ್ಷ ಅಂದ್ರೆ ಏನೋ, ಪರಿಪೂರ್ಣವಾದ ಮೋಕ್ಷಕ್ಕೋಸ್ಕರ ದೀಕ್ಷೆ ಹೊಂದಿದವರು ಇದ್ದಾರಲ್ಲ ಅವರಿದ್ದಾರೆ. ಮುಖ್ಯವಾಗಿ ಯಾರು ಅಂತ ಕೇಳಿದರೆ ವಾಯುದೇವರು. ತೇನ ಯೋಗೇನ ನಿಯೋಗೇನ ಯುಜೋ ಯುಕ್ತಾ ನಿಯಮಿತಾ ಸಂತೋಯೇ ಮುನೆಯೋ ಜ್ಞಾನಿನೋ ಹೃದಯ ಏನಾಥ್ ಹೃದಯ ಭಗವಂತಂ ಉಪಾಸತೆ ತೇಷಾಂ ಮುನೀನಾಂ ಅರಯೋ ದ್ವೇಷಿಣೋಪಿ ತದೇವ ಶ್ರೀ ನಾರಾಯಣ ದ್ವೇಷಿ ಪ್ರಾಪ್ಯಂ ತಮೋ ಯೈರಿತಿ ಅನ್ವಯ. ಪೂರ್ವಾರ್ಥದಲ್ಲಿ ಹರಿದ್ವೇಷ, ಉತ್ತರ ಹರಿಭಕ್ತಿ ದ್ವೇಷ. ಯಾರವರು? ನಿಭೃತ ಮೋಕ್ಷ ಹೃದಯ ಯೋಗ ಯುಜ ಹೃದಯ ಮುನಯ ಉಪಾಸತೆ ತದರಯೋಪಿ. ಮುನಿಗಳೆಲ್ಲ ವಾಯುದೇವರ ನಿಭೃತ ಮೋಕ್ಷ ಹೃತ್ತು ವಾಯುದೇವರು, ಅವರೇ ಮನಸ್ಸಾಗ್ತವರು ಮುನಿಗಳು, ಜ್ಞಾನಿಗಳು. ಅವರಲ್ಲಿ ಅವನು ಉಪಾಸನೆ ಮಾಡ್ಕೊಂಡಿರ್ತಾರೆ ಯಾರು? ಮುನಿಗಳು. ತದರಯೋಪಿ ಅವರ ಶತ್ರುಗಳು ಕೂಡ ಯಯುಹು ಸ್ಮರಣ ಅಂಧಂತಮಸ್ಸಿಗೆ ಹೋಗ್ತಾರೆ. ಎರಡು ಗುಂಪು, ಮೊದಲನೇದು ಹರಿದ್ವೇಷಗಳಿಗೆ ಅಂಧಂತಮಸ್ಸು, ಎರಡನೇದರಲ್ಲಿ ಹರಿಭಕ್ತರು ಯಾರು ಅಂತ ಕೇಳಿದರೆ ನಿವೃತ್ತ ಮೋಕ್ಷ ಹೃದಯ. ವಾಯುದೇವರ ಭಕ್ತರಾಗಿ ದೇವರು ಉಪಾಸನೆ ಮಾಡೋರು ಮಾತ್ರ ಹರಿಭಕ್ತರೇ ಹೊರತು ಬೇರೆಯವರಲ್ಲ. ವಾಯುದೇವರನ್ನು ಬಿಟ್ಟು ಉಪಾಸನೆ ಮಾಡಿದ್ರೆ ಏನಾಗಿರುತ್ತದು? ಅಸದುಪಾಸನೆ ಆಗಿರೋದು ಮತ್ತೆ ಹೇಳಬೇಕಾಗಿಲ್ಲ ಅಂತ. ಅಸದುಪಾಸನೆ ಆಗಿರೋದ್ರಿಂದ ಅದು ವಾಯುದೇವರು ಮತ್ತೆ ಅಲ್ವೋ ಅಸದುಪಾಸನೆ ಕಣ್ಣು ಮುಚ್ಕೊಂಡು ಹೇಳ್ಬಿಡ್ಬೋದು. ಆ ಭಾವನೆ ನಮ್ಮಲ್ಲಿ ಬಂದರೆ ಆಗ ಸರಿಯಾದ ದೀಕ್ಷೆ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರ್ಕೋ ತರಹ ಅಂತಾರೆ. ಸಹವಾಸನೂ ಮಾಡಬಾರ್ದು ಅಂತ ಹೇಳ್ತಾರೆ ಆಚಾರ್ಯರ. ಭಾಗವತ ಧರ್ಮ ಹೇಳಬೇಕಾದ್ರೆ ನಿರ್ಣಯದಲ್ಲಿ ಬರೀತಾರೆ, ಸಖ್ಯಂ ನಾ ಅವೈಷ್ಣವೈಶ್ಚಕ್ರೆ. ಭೀಮಸೇನ ದೇವರು ಅವೈಷ್ಣವರ ಜೊತೆ ಸಖ್ಯನೂ ಮಾಡಲಿಲ್ಲ. ಭೀಷ್ಮಾದಿಗಳು ಏನು ಮಾಡಿದ್ರು? ದ್ರೋಣ ಜೊತೆಗೆ ಇದ್ದುಬಿಟ್ರು, ದ್ರೋಣಾಚಾರ್ಯ ಹಾಗೆ ಮಾಡಿದರು, ಗೊತ್ತಾಯ್ತಾ? ಆದರೆ ಎಂದೂ ಕೂಡ ಭೀಮಸೇನ ದೇವರು ಮಾಡಲಿಲ್ಲ. ಅದರಿಂದಾಗಿನೇ ಅದು ಭಾಗವತ ಧರ್ಮಕ್ಕೆ ಆ್ಯಡ್ ಆಗುತ್ತೆ. ಯಾಕಂದರೆ ಬ್ಯಾಡ್ ಕಾಂಟ್ಯಾಕ್ಟ್ ಯಾವುದೂ ಇಲ್ಲ. ಯಾವಾಗ ಅವ್ರು ಕೊಡ್ತಾರಲ್ಲ ಗೌರ್ಮೆಂಟ್, ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಲೆಟರ್ ಕಳಿಸ್ತಾರೆ. ಏನಂತ? ಹೆಸರು ಕಳಿಸಿ ಅವ್ರ ಬಗ್ಗೆ ವಾಚ್ ಮಾಡಿ ಅಂತೇಳಿ. ಅದಕ್ಕೆ ಕೇಸಸ್ ಇದೆಯಾ ಇದಿಲ್ಲ ಅವ್ರನ್ನ ಡೈರೆಕ್ಟ್ ಕೇಳೋದಿಲ್ಲ, ಸುತ್ತಮುತ್ತ ಓಡಾಡಿ ಕೇಳ್ಕೊಂಡು ಹೋಗ್ತಾರ. ಬರೀ ಅವಾರ್ಡ್ ಅಲ್ಲ, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಗೆ ರೂಲ್ ಇದೆ. ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮುಂಚೆ ಏನು ಮಾಡ್ತಾರೆ ಅಪಾಯಿಂಟ್ಮೆಂಟ್ ಇಶ್ಯೂ ಮಾಡೋದಕ್ಕಿಂತ ಮುಂಚೆ ಪೊಲೀಸ್ ರಿಪೋರ್ಟ್ ಕೇಳ್ತಾರೆ. ಪೊಲೀಸ್ ರಿಪೋರ್ಟ್ ಬರಬೇಕು ಅವ್ರ ಹತ್ರ ಏನಿದೆ ಅಂತೇಳಿ. ಅವಾಗ ಆ ಬೋರಲ್ಲಿ ರಿಪೋರ್ಟ್ ಬಂದುಬಿಟ್ರೆ ಅಪ್ಲಿಕೇಟಿಗೆ ಗ್ಯಾರಂಟಿ, ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅರ್ಥ. ಅದು ಬದಲು ಕಳಿಸೋದಿಲ್ಲ, ಸೆಲೆಕ್ಟ್ ಆದವ್ರು ಮಾತ್ರ ಕಳಿಸ್ತಾರೆ. ಯಾವುದಾದ್ರೂ ಕೇಸ್ ಇತ್ತಂದ್ರೆ ಅಪಾಯಿಂಟ್ಮೆಂಟ್ ಹೋಗಿಬಿಡುತ್ತೆ. ಅದು ಇಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ಇರಬೇಕಾದ್ರೆ ಪರಮಾತ್ಮನ ಸರ್ಕಾರದ ವ್ಯವಸ್ಥೆ ಆಗಿರ್ತದೆ. ಎಂದೂ ಕೂಡ ಬ್ಯಾಡ್ ಕಾಂಟ್ಯಾಕ್ಟ್ ಇದ್ರೂ ಕೂಡ ಅವನು ಎಲಿಜಿಬಲ್ ಆಗೋದಿಲ್ಲ. ಆ ರೀತಿ ಇರೋದು ದೊಡ್ಡ ದೀಕ್ಷೆ. ಯಯುಹು ಸ್ಮರಣ, ಬರೀ ದ್ವೇಷ ಅಂದ್ಕೊಂಡ್ರೂ ಸಾಕು ಹಾಳಾಗಿ ಹೋಗ್ತಾರೆ. ದ್ವೇಷ ಮಾಡಬೇಕಾಗಿಲ್ಲ, ಮನಸ್ಸಲ್ಲಿ ಅಂದ್ಕೊಂಡ್ರೂ ಹಾಳಾಗ್ತಾರೆ. ನಿತ್ಯ ನಿರ್ದುಃಖ ಸಂಪೂರ್ಣಂ ನಿರಸ್ತಾನಂದಮವ್ಯಯಂ ತಮೋಯಾಂತಿ ಅನ್ಯಥಾ ಜ್ಞಾನಾತ್ ದ್ವೇಷಾತ್ವಾ ಹರಿ ಸಂಶ್ರೇಯೇ. ನೋಡಿ ಎರಡು ಭಾಗ ಇದೆ, ನಿತ್ಯ ದುಃಖ, ನಿತ್ಯ ದುಃಖ ಸುಸಂಪೂರ್ಣಂ ಅದು ಅಂದದ ಮೇಲೆ ಲಕ್ಷಣ. ನಿರಸ್ತ ಆನಂದಂ ಅವ್ಯಯಂ ತಮಃ ಯಾಂತಿ ಅನ್ಯಥಾ ಜ್ಞಾನಾತ್ ಹರೇ ದ್ವೇಷಾತ್. ಅನ್ಯಥಾ ಜ್ಞಾನದಿಂದ ದ್ವೇಷದಿಂದಾಗಿ ಅಂಧದಮಸ್ಕಿ ಹೋಗ್ತಾರೆ. ಒಂದು ಇನ್ನೆಲ್ಲಿ ಹರಿಸಂಶ್ರೇಯೇ, ದೇವರ ಭಕ್ತರಲ್ಲಿ ದ್ವೇಷ ಮಾಡಿದ್ರು ಹಾಳಾಗಿ ಹೋಗ್ತಾರೆ ಅಂತೇಳಿ ಪ್ರಮಾಣ ಇರೋದ್ರಿಂದ ಹರಿಭಕ್ತರಲ್ಲೂ ಭಕ್ತಿ ಮಾಡಬೇಕು. ಅದಕ್ಕೆ ಪೃಥ್ವಿಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೆ ಗುರುನ್ಮಮ. ಯಾವ್ದಾದ್ರೂ ಭಿನ್ನಾಭಿಪ್ರಾಯ ಬಂದರೆ ಅಷ್ಟಕ್ಕೆ ಮಾತ್ರ ಇರಬೇಕು, ಎಲ್ಲಿಗೆ ಎಕ್ಸ್ಟೆಂಡ್ ಮಾಡಬಾರ್ದು. ಅದನ್ನು ತಪ್ಪಿಗೆ ಎಷ್ಟದು ಎಷ್ಟು ವ್ಯಾಲ್ಯೂ ಮಾಡ್ತಾ ಇದ್ದಾನೆ. 90% ಆಯ್ತು, ಈಗಾಗಲೇ ಇನ್ನು 10 ತಪ್ಪಲ್ಲ ಹೊರದಾಕ್ಬಿಟ್ಟ, ಗೊತ್ತಾಯ್ತಾ. 90 ಬಂದಿದೆ ಅಂತೇಳಿ ಉಳಿದ್ರೆ ಕರೆಕ್ಟ್ ಅಲ್ಲ, ಅದು 10 ಬಂದ 90 ಹೋಗಲಿಲ್ಲ. ಯಾಕೆ ಗುಣಕ್ಕೆ ತಕ್ಕಂತೆ ಪ್ರೀತಿ, ದೋಷಕ್ಕೆ ತಕ್ಕಂತೆ ದ್ವೇಷ. ಇದನ್ನ ಪೂರ್ತಿ ದ್ವೇಷ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟು ದ್ವೇಷ ಮಾಡಬೇಕು, ಈ ಆಸ್ಪೆಕ್ಟ್ ಸರಿಯಿಲ್ಲ ಅಷ್ಟೇ, ಅದು ದೋಷ ಅಲ್ಲ. ಅದು ಎಲ್ಲ ದ್ವೇಷ ಮಾಡಿದ್ರೆ ತಪ್ಪಾಗುತ್ತೆ, ಎಲ್ಲ ದ್ವೇಷ ಮಾಡೋದು ಭಾರಿ ತಪ್ಪು, ಎಲ್ಲದನ್ನು ಮೆಚ್ಚೋದು ಭಾರಿ ತಪ್ಪು. ಅಯೋಗ್ಯರಲ್ಲಿ ಯಾತಕ್ಕೆ ಹೇಳ, ಬರೀ ದ್ವೇಷನೇ ಇರೋದ್ರಿಂದ ಏನು ಮಾಡ್ತಾರೆ ಅವರಿಗೆ, ಅವರಲ್ಲಿ ಗುಣನೂ ದ್ವೇಷ ಮಾಡಬೇಕಂತ ಅರ್ಥ ಆಯ್ತಾ. ಅಯೋಗ್ಯರಲ್ಲಿ ಗುಣ ಇದ್ರೂ ಕೂಡ ಏನು ಮಾಡಬೇಕು, ದ್ವೇಷ ಮಾಡಬೇಕು. ಯಾತಕ್ಕೆ ಒಳ್ಳೆ ಪದಾರ್ಥ ಈರುಳ್ಳಿ ಜೊತೆ ಸೇರಿಸಿದ ತಕ್ಷಣ ಏನಾಗುತ್ತೋ, ಅದು ಅದು ಮೈಲಿಗಾಗಿಬಿಡುತ್ತೆ. ತುಳಸಿ ಈರುಳ್ಳಿ ಜೊತೆ ತಂದ ಏನು ಮಾಡಬೇಕಾಗ, ನಾವೇನು ಮಾಡಬೇಕು, ತುಳಸಿ ಜೊತೆ ಬಂದಿದ್ದಕ್ಕೆ ಈರುಳ್ಳಿ ಪ್ಯೂರ್ ಅಂತ ತಿಳ್ಕೊತೇವಾ. ಈರುಳ್ಳಿ ಕೂಡ ತುಳಸಿನೂ ಇಂಪ್ಯೂರ್ ಆಯ್ತಾ ಹೊರತು ಅದಾಗಲಿಲ್ಲ, ಏರ್ಸಕ್ಕೆ ಬರೋದು ನಿಷಿದ್ಧ, ತ್ಯಾಗ ಮಾಡಿಬಿಡ್ಬೇಕು. ಅದ್ರ ಗುಣನೂ ದೋಷ ಆಗಿಬಿಡುತ್ತೆ. ಆದರೆ ಒಳ್ಳೆಯವರಲ್ಲಿ ದೋಷ ಇದ್ದರೆ ಏನು ಮಾಡೋದು, ದೋಷ ಒಳ್ಳೆತನ ಅಂತ ಪ್ರೂವ್ ಆದರೆ ಆ ದೋಷನ ಏನು ಮಾಡಬೇಕಾಗ, ಇಗ್ನೋರ್ ಮಾಡಬಾರ್ದು. ಆ ದೋಷಕ್ಕಷ್ಟೇ ಪ್ರತಿಕ್ರಿಯೆ ಮಾಡಬೇಕು, ಗುಣಕ್ಕೆ ಪ್ರತಿಕ್ರಿಯೆ ಇಲ್ಲ. ಇಷ್ಟು ಮಾತ್ರ ತಪ್ಪಿದೆ, ಇದು ಸರಿಯಲ್ಲ ಅಷ್ಟೇ. ವ್ಯಾಲ್ಯೂರ್ ಮಾಡ್ತಾನಲ್ಲ, ಇದಕ್ಕೆ ಮಾತ್ರ 10 marks ಹೋಯಿತು, 100 to 90 ಬಂತು ಅವನಿಗೆ ಅಷ್ಟೇ. ಹೊತ್ತಿ ಒಂದು 10 ತಪ್ಪು ಮಾಡಿದ್ದಾನೆ ಅಂಥೇಳಿ ಉಳಿದಕ್ಕೆಲ್ಲ 0 ಹಾಕ್ಲಿಕ್ಕೆ ಬರೋದಿಲ್ಲ. ಅದು ಸರಿಯಾದ ರೀತಿ, ಅದು ಎಕ್ಸಾಮಿನೇಷನ್ ವ್ಯೂ ನಮಗಿರಬೇಕು. ಅದು ದೋಷ ಗುಣನೇ, ಅದು ಕೂಡ ಆ ಗುಡ್ ಎಕ್ಸಾಮಿನರ್ ಅಂತ ಕರೀತಾರೆ. ಒಳ್ಳೆ ಅನುಸಂಧಾನ ಆಗುತ್ತೆ, ಸಾಧನೆ ಆಗುತ್ತೆ. ಹರಿ ಸಂಶ್ರಯೇ ಹರಿಭಕ್ತ ಜನೇ, ನೋಡಿ ಹರಿಸಂಶ್ರಯ ಆಚಾರ್ಯರ ಮಾತು, ಕೊಟೇಶನ್ನು ಇವರ ಅರ್ಥ. ಹರಿಭಕ್ತ ಜನೇ ನಿವೃತೋ ಮೋಕ್ಷವಿತ್ ಪ್ರಾಣಃ ತದ್ಯೋಗ ತತ್ಪ್ರಸಾದತಃ ಜಾನಂತಿ ಪರಮಂ ದೇವಂ ನಾನ್ಯಥಾ ತು ಕಥಂಚನ. ಎಷ್ಟು ಒಳ್ಳೆ ಕೊಟೇಶನ್ ಇದು. ನಿವೃತಃ ವಿಮೋಕ್ಷವಿತ್ ಪ್ರಾಣಃ, ನಿವೃತ ಮೋಕ್ಷವನ್ನು ಬಂದವರು ಅಂದರೆ ವಾಯುದೇವರೊಬ್ಬರೇ. ತದ್ಯೋಗ ಅವರ ಕಾಂಟ್ಯಾಕ್ಟ್ ಬಂದು ತತ್ ಪ್ರಸಾದ ಅವರ ಅನುಗ್ರಹದಿಂದ ಜಾನಂತಿ ಪರಮಂ ದೇವಂ, ಯಾರು ದೇವನ ತಿಳಿತಾರಲ್ಲ ಅವರು ನಿಜವಾಗ್ಲು ಭಕ್ತರೇ ಹೊರತು ನಾಣ್ಯಥಾತು ಉಳಿದವರಲ್ಲ. ಅದಕ್ಕೆ ವಾಯುಸ್ತುತಿ ಕೊನೆಯೇ ಹೇಳ್ತಾರೆ. ಇದನ್ನು ಹೇಳಿದರೆ ಮುಕ್ತಿ ಮೇತೇ ವ್ರಜಂತಿ. ಯಾಕಿದು ವಾಯುದೇವರ ಸ್ತೋತ್ರ ಇದು. ವಾಯುದೇವರು ಯಾರು, ಹರಿಭಕ್ತರು. ಅದಕ್ಕೆ ಮುಕ್ತಿ ಮೇತೇ ವ್ರಜಂತಿ, ಮುಕ್ತಿ ಹೋಗ್ತಾರೆ. ವಾಯುದೇವರ ಭಕ್ತರು ಮುಕ್ತಿ ಹೋಗ್ತಾರೆ ಎಂಬುದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ವಾಯುದೇವರ ಮೂಲಕ ದೇವರನ್ನು ಕಂಡ್ರೆ ಮುಕ್ತಿಗೆ ಹೋಗಲೇಬೇಕು. ವಾಯುದೇವರು ಬಿಟ್ಟು ದೇವರನ್ನು ಕಂಡ್ರೂ ಕೂಡ ಏನಲ್ಲ, ದುರ್ಯೋಧನ ಕಂಡ, ಭೀಮಸೇನ ದ್ವೇಷ ಮಾಡ್ತಾನೆ ಕಂಡ, ಏನಾಗಲಿಲ್ಲ ಅವನು, ಮುಕ್ತಿ ಹೋಗಲಿಲ್ಲ, ತಮಸ್ಸೆ ಹೋಗ್ತಾ ಜೊತೆಗೆ. ಆದ್ದರಿಂದ ವಾಯುದೇವರನ್ನು ಬಿಟ್ಟು ದೇವರ ಜ್ಞಾನ ಬರೋದೇ ಇಲ್ಲ ಅಲ್ಲಿಗೆಲ್ಲಿ. ನಾಳೆ ದಿವಸ ಮುಂದಿನ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.